ஸ்ரீகுருப்யோ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் சாபான் மணிக்ரீவ விமோசனம் ஸ்வநாம க்ரஹணாதேவ நிரஸ்த க்ரஹ விக்ரஹம் வ்ருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ணஜானரசார்ணசே உத்துங்கவக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே. நீலாபராக்ஷிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனீன் மம. வாதிராஜ பதத்வந்த வாரிஜாசக்த மானசான் விஸ்வப்ரிய குருன் வந்தே மந்தோஹம் தீவிசுத்தயே. சத்யம் சத்யம் புனசத்யம் விஷ்ணுதீர்த்தப்ரசாதத்தஹ சர்வே காமா பவந்தேவ ஷபதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ததாயகம் விஜ்ஞான விமலம் சாந்தம் விஜயார்த்தகுரும் பஜே. ஸ்ரீகுருப்யோ நம. ஹரி ஓம். பகவந்தன வாக்கியாமிருத ஸ்ரீகிருஷ்ணன பாயிந்த பந்திருவந்த அமிருத்தத மாதே கீதா. ஆ கீதைய அர்த்தத சிந்தனை மாடத்தா இது. ஆ சிந்தனை முந்துவரசோண. ஈ ஒந்து சமயக்கே ஒவ்வொரு நெனப்பாக்குத்தார். யாரு? ஸ்ரீமுஷ்ண புஷ்கர அல்ல. ஒப்ப வக்தி சரியாத டைம் ஆயிட்டு வெளிக்கு எட்டு கண்டிக்கு பிரவச்சன அந்த கூடலே ஒப்ப வக்தி அல்ல நின்று நாகராஜராஜர் அந்த குருகோவிந்த விட்டலதாசர மக்கள் ஜாகண்டே ஹிடுக்கொண்டு நின்க்கொண்டுபிடுத்தா இது. ஃபஸ்ட் பெல் கொடுத்தா இது ஆச்சார ஹொரட்டா இருந்தாரு. எரடனே பெல் மூரனே பெல்லுக்கு எல்லாரும் இருக்கு. ஆ ஜாகண்டிக்கு தடக்கொள்ளாரதாவது பண்ணிவிடுத்தாரு எல்லாரும். ಹಾಗೇ ಅವರು ನೆನೆಸ್ಕೊಂಡು ನೆನಪಾಯಿತು. ಪ್ರತಿಯೊಂದು ಸಲ ಜಾಗಂಟೆ ಬಾರಿಸಿ ಬರಬೇಕು ಪ್ರವಚನಕ್ಕೆ. ಎಲ್ಲರೂ ಬರೀ ರೂಮ್ನಾಗಿದ್ದವರೆಲ್ಲ ಬರೀ 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 ಅಂತೆಲ್ಲ ಹೊಡೆದು ಕರ್ಕೊಂಡ್ಬರ್ತಾ ಇದ್ರು. ಇಲ್ಲ, ಎಲ್ಲರೂ ಸೇರಿದ್ದೇವೆ. ಬಂದದ್ದೇ ಹರಿಚಿಂತನೆಗಾಗಿ. ಹೌದಾನೆ? ಇಂಥ ಸಮಯ ಇಂಥ ಅವಕಾಶ ಸಿಗಲ್ಲ. ಮತ್ತು ಮನೆಗೆ ಹೋದರೆ ನಮ್ಮ ನಮ್ಮ ಸಂಸಾರದ ಗುಂಗೇ ಕೂತಿರುತ್ತೆ. ಹೌದಾನೆ? ಅದಕ್ಕೆ ಅಪರೂಪದ ಅವಕಾಶ ರಂಗನಾಥ ಕೊಟ್ಟಿದ್ದಾನೆ, ಅದನ್ನ ಬಳಸಿಕೊಳ್ಳೋಣ. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಈ ನಮಗೆ ಬರತಕ್ಕಂಥ ವಿಷಯ ಸುಖಗಳೇನಿವೆ ಇವೆಲ್ಲವೂ ಕೂಡ ಬಂಧನದಿಂದ ಬರತಕ್ಕಂಥದ್ದು. ನಮ್ಮ ಒಳಗೆ ಅಭಿಮಾನ ಇದ್ದರೆ ಪದಾರ್ಥಗಳು ಸುಖ ಕೊಡುತ್ತೆ. ಇನ್ನು ನೋಡಿದ್ವು ಹೇಗೆ ಸುಖ ಕೊಡುತ್ತೆ, ಹೇಗೆ ದುಃಖ ಕೊಡುತ್ತೆ ಎಲ್ಲ ನೋಡಿದ್ವು. ಒಂದೇ ವ್ಯಕ್ತಿ, ಆ ವ್ಯಕ್ತಿ ಒಬ್ಬರ ಮನೆಯಲ್ಲಿದ್ದರೆ ನಮಗೇನಷ್ಟು ಸಂತೋಷ ಇಲ್ಲ. ನಮ್ಮನೆಗೆ ಬಂದಾಗ ಆ ವ್ಯಕ್ತಿಗೆ ಚೂರು ತೊಂದರೆ ಆದರೂ ಅಯ್ಯಯ್ಯೋ ಅಪ್ಪಪ್ಪ ಅಂತ. ಯಾಕೆ? ಒಂದೇ ಹೆಣ್ಣು ಮಗಳು, ಇನ್ನ ಮದುವೆ ಮಾಡಿಕೊಟ್ಟಿಲ್ಲ ಅವರು ಹುಡುಗಿಯನ್ನ. ಅವ್ರ ಮನೆಗೆ ಇದ್ದಾಳೆ. ಇವು ಪಕ್ಕ ಮನೆಯಲ್ಲೇ ಇದ್ರು. ಆ ಹುಡುಗಿ ಏನೋ ತೊಂದರೆ ಅಂದರೆ ಅಯ್ಯೋ ಪಾಪ ಹೋಗಿಬಿಟ್ರು. ಅದೇ ಮದುವೆ ಮಾಡಿಕೊಟ್ಟ ಮೇಲೆ ಸೊಸೆ ಆದ ಮೇಲೆ ಚೂರು ಶುರುವಾದ ಕೂಡ ಅಯ್ಯೋ ನಮ್ಮ ಸೊಸೆಗೆ ಇಷ್ಟುವರೆಗಿದ್ಲಲ್ಲ, ಪಕ್ಕ ಮನೆಯಲ್ಲೇ ಇದ್ಲು, ಏನ್ ದುಃಖ ಪಡ್ತಾ ಇದ್ರು ಮುಖ ತಿರುಗಿಸಿ ನೋಡ್ಲಿಲ್ಲ. ಈಗ ಸೊಸೆ ಅಂತ ಬಂಧ ಬಂದ ಕೂಡಲೇ ಚೂರು ಶೀತ ಆದ್ರೂ ದುಃಖ, ವಾತ ಆದ್ರೂ ದುಃಖ, ಅದೇಗ್ರಿ ಬಂತು ಅಂದ್ರೆ ಬಂಧನದಿಂದ. ಹಾಗೆ ವ್ಯಕ್ತಿಗಳ ಮೇಲೆ, ಪದಾರ್ಥಗಳ ಮೇಲೆ, ಆ ಪದಾರ್ಥಗಳಲ್ಲೂ ಐದು ರೀತಿಯಾದ ಸುಖ ಕೊಡತಕ್ಕ ಪದಾರ್ಥಗಳ ಮೇಲೆ ವ್ಯಾಮೋಹ ಬರ್ತಾ ಇದೆ. ಈ ಪದಾರ್ಥಗಳು ಈ ವ್ಯಕ್ತಿಗಳು ಸುಖ ಕೊಡತಾ ಇದ್ದಾರ ಅಂದರೆ ಅವೇ ಸುಖ ಕೊಡತಾ ಇಲ್ಲ, ಅದರೊಳಗೆ ಭಗವಂತ ನಿಂತು ಸುಖ ಕೊಡತಾ ಇದ್ದಾನೆ. ಪದಾರ್ಥದಲ್ಲಿ ಭಗವಂತ ನಿಂತು ಸುಖ ಕೊಡತಾನೆ, ವ್ಯಕ್ತಿಗಳಲ್ಲೂ ಭಗವಂತ ನಿಂತು ಸುಖ ಕೊಡತಾನೆ. ಅದನ್ನ ಮರೆತು ಪದಾರ್ಥವೇ ಸುಖ ಕೊಡುತ್ತೆ, ವ್ಯಕ್ತಿಗಳೇ ಸುಖ ಕೊಡುತ್ತಾರೆ ಎಂಬ ಭ್ರಾಂತಿಯಲ್ಲಿ ಇಡೀ ಜೀವನ ಕಳೆಯುತ್ತೀವಿ. ಅದನ್ನೇ ಕಪಿಲ ಮಹರ್ಷಿಗಳ ಭಗವಂತನ ತಾಯಿಯಂತ ಕರೆಸಿಕೊಂಡ ದೇವಹೂತಿ ದೇವಿ ಕೇಳೋದು. ಸುಂದರವಾದ ಮಾತು ಕೇಳ್ತಾಳೆ, ನಿರ್ವಿಣ್ಣಾಂ ಅತಿತರಾಂ ಅಸದಿಂದ್ರಿಯ ತರ್ಪಣಾತ್. ಅಯ್ಯ ನಾನು ಸುಸ್ತಾಗಿ ಹೋಗಿದ್ದೇನೆ, ಸೋತು ಹೋಗಿದ್ದೇನೆ, ಏನು ಅಂಥ ಕೆಲಸ ಏನ್ ಮಾಡಿದ್ಯಮ್ಮ? ಏನಿಲ್ಲ, ಸುಖ ಪಡಲಿಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಸುಸ್ತಾಗಿದೆ. ಅದ್ಯಾಕೋ ನಮಗಾಗ್ತಾ ಇಲ್ಲ, ನಮಗೆ ಸುಖ ಪಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ, ಸುಸ್ತಂತೂ ಆಗ್ತಾ ಇಲ್ಲ. ಅದನ್ನ ವಿಜಯದಾಸರು ಒಂದು ಮಾತಲ್ಲಿ ಹೇಳುತ್ತಾರೆ, ಧರೆ ಸವೆಯಿತು, ಮೇರುಗಿರಿ ಸವೆಯಿತು, ಮಂಧರ ಪರ್ವತ ಸವೆಯಿತು, ನೋಡು ಭಂಡು ಮನ ಸವಿಯದೋ ವಿಜಯ ವಿಠಲ. ಮನಸ್ಸು ಮಾತ್ರ ಎವರ್ ಗ್ರೀನ್, ಹುಟ್ಟಿದಾಗ ಎಷ್ಟು ಪವರ್ಫುಲ್ ಆಗಿರುತ್ತೋ ಅಷ್ಟೇ ಪವರ್ಫುಲ್ ಬಯಸೋದರಲ್ಲಿ. ಶರೀರ ಮಾತ್ರ ಬೇಡ, ಮತ್ತೆ ಮನಸ್ಸು ಬೇಕು ಅನ್ನುತ್ತೆ. ಅದೇ ತಾನೇ ಚೆನ್ನಾಗಿ ಹುಡುಗರಿದ್ದ ಕಾಲಕ್ಕೆ 10-15 ಯಾವುದೋ ಇಡ್ಲಿನೋ ಪೂರಿನೋ ತಿಂತಾ ಇರ್ತಾರೆ. ವಯಸ್ಸು ಆದ ಮೇಲೆ 2ಕ್ಕೆ ಬಂದಿರುತ್ತದು, 2-3 ಜಾಸ್ತಿ ಆಗುತ್ತೆ. ನೆನೆಸಿ ನೆನೆಸಿ ದುಃಖ ಪಡ್ತಾರೆ, ಅದು ಎಷ್ಟು ತಿಂತಾ ಇದ್ದೆ ನಾನು, ಇವಾಗ ಆಗಲ್ಲ ಅಲ್ವಾ. ಅದಕ್ಕೆ ಹೇಳುತ್ತಾರೆ ಇವೆಲ್ಲ ಎಂಥದ್ದು, ಆಗಮಾಪಾಯಿನ, ಬರುತ್ತೆ ಹೋಗೇ ಹೋಗುತ್ತೆ. ಅದಕ್ಕೆ ತಾಂತಿತಿಕ್ಷಸ್ವ ಭಾರತ, ಅವುಗಳನ್ನ ಸಹಿಸಿಕೋ ಅಂದ್ರು. ಈ ಶಬ್ದ ಕೃಷ್ಣನದ್ದು ಬಹಳ ಸುಂದರ ಗಹನ. ಈ ವಿಷಯದ ಅಪೇಕ್ಷೆ ತುಂಬಾ ಜಾಸ್ತಿ ಇರುತ್ತೆ, ಅದನ್ನ ತಟ್ಕೋ ಅಂತ ಹೇಳುತ್ತಾನೆ. ಯಯಾತಿ ಮಹಾರಾಜ ಏನು ಮಾಡಿದ ಅಂದರೆ, ವಿಷಯಾಪೇಕ್ಷೆ ಅದು ನಮ್ಮನ್ನ ಬಿಟ್ಟು ಹೋಗಬೇಕಾದರೆ ಏನು ಮಾಡಬೇಕಯ್ಯ ಅಂದರೆ, ಅನುಭವಿಸಿ ಅನುಭವಿಸಿ ವೈರಾಗ್ಯ ಬರಬೇಕು ಅಂತ ತಲೆಯಲ್ಲಿ ಕೂತಿತ್ತು. ಸಾಮಾನ್ಯವಾಗಿ ನಮ್ಮಲ್ಲದೆ ಕೂತಿರುತ್ತೆ. ಹುಡುಗರು ಯಾರಾದರೂ ಸ್ವಲ್ಪ ಪುರಾಣಕ್ಕೆ ಜಾಸ್ತಿ ಹೋದ್ರು, ಸ್ವಲ್ಪ ಇತ್ತ ಗಮನ ಜಾಸ್ತಿ ಕೊಟ್ಟರು, ದೇವರ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಕೂತರು, ದೊಡ್ಡವರು ಹೇಳೋದಿದೆ ಹುಡುಗರಾಗಿ ಹುಡುಗರ ರೀತಿಯಲ್ಲಿರಬೇಕು, ಇವೆಲ್ಲ ರಿಟೈರ್ ಆದ್ಮೇಲೆ ಮಾಡಬೇಕಾದ ಕೆಲಸಗಳೆಲ್ಲ ಅಲ್ವಾ. ಹೆಚ್ಚೊತ್ತು ದೇವರ ಮನೆಯಲ್ಲಿ ಕೊಡಬಾರದು, ಯಾವಾಗ ತಿರುಗಾಡತಾ ತಿಂತ ಸುಖವಾಗಿರಬೇಕು. ಆ ಕೊನೆಗೆ ರಿಟೈರ್ ಆದ ಮೇಲೆ ವೈರಾಗ್ಯ ಬರುತ್ತೆ, ಯಾವ ಬರುತ್ತೆ ಗೊತ್ತಿಲ್ಲ, ರಿಟೈರ್ ಆದ ಮೇಲೆ ವೈರಾಗ್ಯ ಬರುತ್ತೆ, ಆವಾಗ ದೇವರು ಅನ್ಬೇಕು. ಶಾಸ್ತ್ರ ಕೇಳಿತ್ತು ಅಷ್ಟವರೆಗೆ ಇದ್ರೆ ತಾನೆ ಎಂದು. ಅಷ್ಟವರೆಗೆ ಇದ್ರೆ ವೈರಾಗ್ಯ ಬಂದ್ರೆ ದೇವರ ಕಾಲು ಹಿಡಿದ್ರೆ ಆ ಸರಿ ಆಯಿತು, ಅಷ್ಟೊಳಗೆ ಹೋಗೇ ಬಿಟ್ರೆ ಗತಿಯೇನು? ಅದನ್ನೇ ಹೇಳುತ್ತಾ ಇದ್ದಾರೆ. ನಮ್ಮ ಈ ವಿಷಯ ಪದಾರ್ಥಗಳನ್ನ ಅನುಭವಿಸಿ ಅನುಭವಿಸಿ ವೈರಾಗ್ಯ ಬರಬೇಕು ಅಂತ ಶುಕ್ರಾಚಾರ್ಯರು ಶಾಪ ಕೊಟ್ಟರೆ, ನಿನ್ನ ಯೌವನ ಹೋಗಲಿ ಮುದಿತನ ಬರಲಿ ಅಂತ ಶಾಪ ಕೊಟ್ಟರೆ ಮತ್ತೂ ಸ್ವಲ್ಪ ರಿಪೇರ್ ಮಾಡ್ತಾರೆ. ಯಾರಿಗಾದರೂ ನೀನು ಈ ಮುದಿತನ ಕೊಟ್ಟು ಯೌವನ ಪಡೆಯಬಹುದು, ಯಾರಾದರೂ ಕೊಟ್ರೆ ಯಾರನ್ನ ಕೇಳಬೇಕು? ಅದಕ್ಕೆ ಮಕ್ಕಳನ್ನೇ ಕೇಳಿಬಿಡೋಣ ಅಂತ ಹೋಗ್ತಾನೆ ಅಪ್ಪ. ಮಕ್ಕಳನ್ನ ಕೇಳಿದ್ರೆ 5 ನಾಲ್ಕು ಜನ ಒಂದೇ ಮಾತು ಹೇಳಿದರು, ಅಲ್ಲಯ್ಯ ಅಪ್ಪನಾಗಿದ್ದು ಮಕ್ಕಳ ಯೌವನ ತಗೊಂಡು ನೀನು ನಮಗೆ ಮುದಿತನ ಕೊಟ್ಟು ಯೌವನದಿಂದ ಅನುಭವಿಸ್ತೀನಿ ಅಂತ ಹೇಳ್ತೀಯಲ್ಲ, ನೀನೊಂದು ಅಪ್ಪನೇನಾ ಅಂತ ಕೇಳ್ತಾರೆ ಎಲ್ಲರೂ. ಮುದಿತನ ಯಾರಿಗೆ ಇಷ್ಟ? ಹುಡುಗರಿದ್ದಾಗ ಎರಡೆರಡು ಪಾವಟಿಗೆ ಹಾರತಾ ಹೋಗೋ ದೇಹದಲ್ಲಿ ಒಂದೊಂದು ಪಾವಟಿಗೆ ಕೂತು ಏರುವಂತಹ ಮುದಿತನ ಎಲ್ಲಿ ಅಲ್ವಾ? ಅದನ್ನು ಯಾರು ಅಪೇಕ್ಷೆ ಪಡ್ತಾರೆ? ಕೊಡಲ್ಲ ಅಂದಾಗ ಅವಾಗೆ ಕೊನೆ ಮಗ ಪೂರು ಹೇಳುತ್ತಾನೆ, ಅಪ್ಪ ನೀನು ಹೇಳಿದ ಮಾತು ನೆರವೇರಿಸಿ ಚೆನ್ನಾಗಿ ಅದನ್ನು ಪೂರ್ಣ ಮಾಡಿ ಕೊಡುವುದೇ ನನ್ನ ಕರ್ತವ್ಯ. ಯೌವನ ತಗೋ, ಎಷ್ಟು ಕಾಲ ಬೇಕಾದರೂ ನಿನಗೇನು ಬೇಕೋ ಅನುಭವಿಸು, ನನಗೇನು ಅಡ್ಡಿ ಇಲ್ಲ, ಮುದಿತನ ತಗೊಳ್ತೇನೆ ಅಂತ ತಗೊಂಡ. ತಗೊಂಡ ಅಪ್ಪ, ಅಪ್ಪ ತಗೊಂಡ. ಸಾವಿರಾರು ವರ್ಷಗಳ ಕಾಲ, ಒಂದು ವರ್ಷ ಎರಡು ವರ್ಷ ಅಲ್ಲ, ನೂರು ವರ್ಷ ಅಲ್ಲ, ಸಾವಿರಾರು ವರ್ಷಗಳ ಕಾಲ ಸುಖ ಪಟ್ಟ 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 ಸೋತ. ಕೊನೆಗೆ ಒಂದೇ ಹೇಳಿದ, ಹವಿಷ ಕೃಷ್ಣವರ್ತಮೇವ, ಅಗ್ನಿ ಉರಿತಾ ಇದೆ, ಆ ಉರಿಯೋ ಅಗ್ನಿಗೆ ತುಪ್ಪ ತುಂತುರು ತುಪ್ಪ ಹಾಕಿ ಶಾಂತ ಮಾಡಲಿಕ್ಕೆ ನೋಡಿದರೆ ಅಗ್ನಿ ಶಾಂತ ಆಗುತ್ತಾ? ಇನ್ನಷ್ಟು ಉರಿಯುತ್ತೆ. ಆದ್ದರಿಂದ ಸುಖ ಪಟ್ಟು 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 ವೈರಾಗ್ಯ ಪಡೀತೇನೆ ಅಂತ ಯಾರಾದರೂ ಪ್ರಯತ್ನ ಪಟ್ಟರೆ ದಡ್ಡತನ ಅಂದ. ಮತ್ತೇನು, ಜ್ಞಾನದಿಂದ ವೈರಾಗ್ಯದಿಂದ ಇದನ್ನ ನಿಯಮನ ಮಾಡಬೇಕು ಅಂತ ಯಾತಿ ಮಹಾರಾಜನ ಅಪರೂಪದ ಸಂದೇಶ. ಆಗ ಬರುತ್ತೆ ಈ ಜ್ಞಾನ ಅಂದ್ರೇನು, ಆ ಜ್ಞಾನದಿಂದ ಈ ವಿಷಯ ಅಪೇಕ್ಷೆಗಳನ್ನ ನಿಯಂತ್ರಣ ಮಾಡೋದು ಅಂದ್ರೆ ಏನು ಅಂತ ಬರ್ತಾ ಇದೆ. ಎರಡು ರೀತಿಯಲ್ಲಿ ವಿಷಯಾಪೇಕ್ಷೆಯನ್ನ ನಿಯಂತ್ರಣ ಮಾಡೋದು. ಮೊದಲನೇದೇನು ಅಂದರೆ, ಇದರ ಹಿಂದೆ ಹೋಗ್ತಾ ಇದ್ರೆ ಸುಖ ಬರ್ತಾನೆ ಇರುತ್ತೆ, ನಾನು ಸಾಯುವ ಪರ್ಯಂತ ಬರ್ತಾನೆ ಇರುತ್ತೆ, ಆದ ಕಾರಣ ಇದು ನನಗೆ ಬೇಡ ಅಂತ ಬಲವಂತವಾಗಿ ವಿಷಯ ಪದಾರ್ಥಗಳನ್ನು ದೂರ ಇಡೋದು ಒಂದು. ವಿಷಯ ಪದಾರ್ಥಗಳನ್ನು ದೂರ ಇಟ್ಟರೆ ನಮ್ಮ ಪಾಡಿಗೆ ನಾವಿರಬಹುದು. ಎದುರಿಗೆ ಇಡ್ಲಿ ನಾನಾ ರೀತಿಯಾಗಿರತಕ್ಕಂಥ ಪದಾರ್ಥಗಳೆಲ್ಲ ರಾಶಿ ಇದ್ರೆ ಯಾವ ತಿನ್ನಲಿ ಅಂತ ಬರುತ್ತೆ. ತಟ್ಟೆ ಖಾಲಿ ಇದ್ರೆ ತಿನ್ನೋ ಪ್ರಸಕ್ತಿಯೇ ಇಲ್ಲಲ್ಲ. ಅಡಿಗೆಯವರು ಏನೂ ಮಾಡಲಿಲ್ಲ, ಏನಿವತ್ತು ರಾತ್ರಿ ಫಲಾರ ನೀರೇ ಅಂದ್ರು, ಏನಾದ್ರೂ ಮಾಡಲಿಕ್ಕಾಗುತ್ತಾ? ಅದು ವೈರಾಗ್ಯ ಒಂದು ರೀತಿ. ಅಂದ್ರೆ ಪದಾರ್ಥಗಳ ತಂಟೆಗೆ ಹೋಗದೇನೆ ನಿಗ್ರಹ ಮಾಡಿಕೊಳ್ಳೋದು ಅಂತ ಒಂದು ಬಂತು. ಎರಡನೇ ಮಾರ್ಗ ಯಾವುದಯ್ಯ ಅಂದ್ರೆ ಜ್ಞಾನ ಮಾರ್ಗ ಅಂದ್ರು. ಜ್ಞಾನ ಮಾರ್ಗದಲ್ಲಿ ಏನದು ಅಂದರೆ ಹೇಳುತ್ತಾರೆ, ತಿಳುವಳಿಕೆಗಿಂತ ನಮಗೆ ನಿಗ್ರಹ ಸಾಧನ ಇನ್ಯಾವುದೂ ಇಲ್ಲ. ತಿಳುವಳಿಕೆ ಏನು ಅಂದರೆ, ಸುಖ ಎಲ್ಲಿಂದ ಬರ್ತಾ ಇದೆ ನಮಗೆ? ಪದಾರ್ಥದಿಂದ, ವ್ಯಕ್ತಿಗಳಿಂದ ಸುಖ ಬರ್ತಾ ಇದೆ, ಹೌದಾನೆ? ಅದಕ್ಕಾಗಿ ಮನೆ ತುಂಬ ಪದಾರ್ಥಗಳ ಸಂಗ್ರಹ, ಅದಕ್ಕಾಗಿ ಮನೆ ತುಂಬ ವ್ಯಕ್ತಿಗಳ ಸಂಗ್ರಹ. ಮನೆಯಲ್ಲಿ ತುಂಬಲಿಕ್ಕೆ ಆಗಲ್ಲ, ಆದ್ದರಿಂದ ಊರು ಊರೂರು ತುಂಬ ವ್ಯಕ್ತಿಗಳ ಸಂಗ್ರಹ, ಅವರ ಫೋನ್ ಕಾಂಟ್ಯಾಕ್ಟ್ ಲಿಸ್ಟ್ ಸಂಗ್ರಹ, ಹೌದಾನೆ? ನಮ್ಮವರು 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 ಅಂತ. ಯಾಕೆ ಈ ನಮ್ಮವರು ಅಂದುಕೊಂಡವರಿಂದ ಸುಖ ಬರ್ತಾ ಇದೆ ನಮಗೆ? ಆದರೆ ಶಾಸ್ತ್ರ ಹೇಳತಾ ಇದೆ, ಸ್ವಲ್ಪ ಕಣ್ಣು ತೆಗೆದು ನೋಡಿ, ಪದಾರ್ಥ ಸುಖ ಕೊಡಲ್ಲ, ಪದಾರ್ಥದೊಳಗೆ ದೇವ ನಿಂತು ಸುಖ ಕೊಡೋದು. ವ್ಯಕ್ತಿಗಳು ಸುಖ ಕೊಡಲ್ಲ, ಅವರೊಳಗೆ ದೇವ ಇದ್ದು ನಮ್ಮ ಮೇಲೆ ಅಭಿಮಾನ ಪಡು ಪಡು ಅಂತ ಪ್ರೇರಣೆ ಮಾಡಿದರೆ ಪಡ್ತಾರೆ. ಮಾರನೇ ಕ್ಷಣ ಬಿಡು ಬಿಡು ಅಂದ್ರೆ ಇಷ್ಟರವರೆಗೂ ಮುಖದಿಂದ ಏನು ನಮ್ಮ ಬಿಡಲ್ಲ ಗಳಸ್ಯ ಕಂಠಸ್ಯ ಅಂತ ಕೂತವರು ಮಾರನೇ ಕ್ಷಣ ಮುಖ ತಿರುಗಿಸಿಕೊಂಡೇ ಹೋಗ್ತಾ ಇರ್ತಾರೆ ಮೆಷಿನ್ ಥರ. ಸ್ವಾಮಿ ಹೀಗೆ ತಿರುಗಿಸಿದರೆ ಹೀಗೆ, ಹಾಗೆ ತಿರುಗಿಸಿದರೆ ಹಾಗೆ, ಈ ಗೊಂಬೆಗಳ ಲಕ್ಷಣ ಯಾರಿಗೆ ಗೊತ್ತಾಗುತ್ತೆ, ಗೊಂಬೆಗಳ ಮೇಲೆ ಅಭಿಮಾನ ಹೋಗಿಬಿಡುತ್ತೆ. ಹಾಗೆ ಪದಾರ್ಥಗಳ ಮೇಲೆ ಲಕ್ಷಣ ಯಾವಾಗ ಗೊತ್ತಾಗುತ್ತೆ, ಪದಾರ್ಥ ಸುಖ ಕೊಡಲ್ಲ ಸ್ವಾಮಿ ಸುಖ ಕೊಡತಾನೆ ಅಂದಾಗ ಅವಾಗೇನಾಗುತ್ತೆ, ರಾಮಚಂದ್ರ ನನಗೆ ಸುಖ ಕೊಡೋ ದೇವರನ್ನೇ ಬಿಟ್ಟೆ, ಸುಖವೇ ಕೊಡದ ಪದಾರ್ಥಗಳ ಹಿಂದೆ ವ್ಯಕ್ತಿಗಳ ಹಿಂದೆ ಹೋದೆ, ಎಷ್ಟು ಕಾಲ ಹೀಗೆ ಹೋಗಲಿ, ಮೋಸ ಆಯಿತು. ಯಾರು ಹೇಳಿದ್ರು ಮಾತು? ಶ್ರೀಪಾದರಾದರು. ಬಾರೋ ಮನಕ್ಕೆ ಗೋವಿಂದ ಅಂತ ಕರೀತ, ಮೋಸವಾಯಿತು ಆದುದಾಗಲಿ ಶ್ರೀಷ ನೀ ಕೈ ಪಿಡಿದು ರಕ್ಷಿಸು. ಇಷ್ಟು ಕಾಲ ಮೋಸ ಆಯಿತು, ಸುಖಪ್ರದ ನೀನೇ ಆಗಿರುವಾಗ ಸುಖ ಯಾವುದೋ ಪದಾರ್ಥ ಕೊಡುತ್ತೆ ಅಂತದರ ಹಿಂದೆ ಬಿದ್ನಲ್ಲಯ್ಯ, ಸುಖ ಕೊಡೋ ನಿನ್ನ ಬಿಟ್ಟೆ, ಇಷ್ಟು ಕಾಲ ಮೋಸ ಆಯಿತು, ಇನ್ನಾದರೂ ನಿನ್ನ ನೆನಪು ಕೊಡೋ ಅಂತಾರೆ. ಹಾಗಾದರೆ ಇದು ನಮಗೆ ಬರೋದು ಹೇಗೆ ಅಂದ್ರೆ ಹೇಳುತ್ತಾರೆ, ಗುರುಗಳ ಕರುಣೆಯಿಂದ ಮಾತ್ರ ಸಾಧ್ಯ. ಗುರುಗಳ ಪಾದಕ್ಕೆ ಶರಣಾಗತರಾದ ವ್ಯಕ್ತಿಯ ಮೇಲೆ ಗುರುಗಳಂತರ್ಯಾಮಿ ಸ್ವಾಮಿ ಕರುಣೆಯಿಂದ ನೋಡಿ ಇವನಿಗೆ ವಿಷಯಾಪೇಕ್ಷೆ ಹೋಗಲಿ ಅಂತ ಅವರ ಬಾಯಿಂದ ನುಡಿಸಿದಾಗ ಅವರು ನುಡಿಯೋದು ಹೇಗೆ ನುಡಿಯುತ್ತಾರೆ? ಜ್ಞಾನಿಗಳು ಅಂದ್ರೆ ನಮ್ಮ ತರ ಏನೋ ಆಶೀರ್ವಾದ ಅಲ್ಲ, ಅವರು ಎದುರಿಗಿರುವ ವ್ಯಕ್ತಿಯ ಒಳಗಿರುವ ದೇವರನ್ನ ನೋಡಿ ಹೇಳುತ್ತಾರೆ. ಏನಂತ, ಇವನು ಚೆನ್ನಾಗಿರಲಿ ಅಂದ್ರೆ ಹೇ ಸ್ವಾಮಿ ಇವರನ್ನ ಚೆನ್ನಾಗಿಡು ಅಂತ ಒಳಗಿರೋ ದೇವರಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಇದು ದೊಡ್ಡವರು ಮಾಡುವ ಆಶೀರ್ವಾದದ ಗುಟ್ಟು. ಅವಾಗ ಒಳಗಿರುವ ದೇವರು ಅವರ ಮಾತು ಕೇಳುತ್ತಾನೆ, ಅವನೇ ಅಲ್ಲ ಹೇಳಿಸಿದ್ದು ಒಳಗಿದ್ದು. ಅದಕ್ಕೆ ಕೇಳಿ ಈ ಜೀವಿಗೆ ಅಷ್ಟರವರಿಗೆ ಯಾವುದನ್ನ ಕಂಡ್ರೆ ಬಹಳ ಇಷ್ಟ ಅಂತಿರುತ್ತೋ ಒಳಗೆ ಮನಸ್ಸನ್ನ ತಿರುಗಿಸಿಬಿಡುತ್ತಾನೆ. ಒಂದು ಕ್ಷಣ ಅದನ್ನು ಕಂಡುಕೊಳ್ಳೇ ಬೇಡ 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 ಅನ್ನಿಸಲಿಕ್ಕೆ ಶುರು ಆಗುತ್ತೆ. ಒಳಗಿರೋ ಸ್ವಾಮಿ ಕೊಟ್ರೇನೆ ವೈರಾಗ್ಯ ನಿಲ್ಲುತ್ತೆ, ಇಲ್ಲದಿದ್ದರೆ ಸುತರಾಮ್ ನಿಲ್ಲಲ್ಲ. ಅದೇ ಕೃಷ್ಣ ಹೇಳ್ತಾ ಇದ್ದಾನೆ, ತಾನ್ ತಿತಿಕ್ಷಸ್ವ. ಅವುಗಳನ್ನ ಚೆನ್ನಾಗಿ ನಿಯಮನ ಬೇಡ ಅಂತ ನಿಲ್ಲಿಸುವ ಹಂತ, ಅದನ್ನ ಅಭ್ಯಾಸ ಮಾಡು. ಅಭ್ಯಾಸ ಹೇಗೆ? ಗುರುಗಳ ಅನುಗ್ರಹ ಬಲದಿಂದ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಎಂಭಿನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮ್ರತತ್ವಾಯ ಕಲ್ಪತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾವ ವ್ಯಕ್ತಿಯನ್ನಾದರೆ ಈ ನಾನಾ ರೀತಿಯಾದ ಸುಖಗಳು ಯಾವ ವ್ಯಕ್ತಿಯನ್ನ ತೊಂದರೆ ಕೊಡಲ್ಲವೋ ಆ ವ್ಯಕ್ತಿಯನ್ನ ಧೀರ ಅಂತ ಕರೀತಾರೆ. ನಿನ್ನೆ ನೋಡಿದ್ವು ಸುಳಾದಿಯಲ್ಲಿ, ಧೀರಾಂತ ದೇವರ ಚಿಂತನೆ ಮಾಡಿದರೆ ನಾವೂ ಧೀರರಾಗ್ತೇವೆ. ಧೀರ ಅಂದ್ರೆ ಏನು, ಆತನ ಲಕ್ಷಣ ಏನು ಅದನ್ನ ಹೇಳುತ್ತಾನೆ ಕೃಷ್ಣ. ಸಮ ದುಃಖ ಸುಖಂ ಧೀರಂ, ಯಾರಿಗೆ ಸುಖವು ದುಃಖವು ಸಮಾನವೋ ಅವರು ಧೀರರು. ಅದನ್ನೇ ಅಂದರಲ್ಲ, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ. ಸುಖ ಬಂದಾಗ ಮುಗ್ಗರಿಸದೆ ತಾಳು, ದುಃಖ ಬಂದಾಗ ಕುಗ್ಗದೆ ತಾಳು, ಹಿಗ್ಗಿ ಕುಗ್ಗದರೆ ಅಂತ ದಾಸರಾಯರು ಹೇಳಿಬಿಡುತ್ತಾರೆ. ಹೌದಾ? ಈಗ ಸ್ವಲ್ಪ ಮಾತು ಚೆನ್ನಾಗಿದೆ, ನಿಮ್ಗೆ ಅರ್ಥ ಆಗಿದೆಯಲ್ವಾ? ಸುಖ ದುಃಖ ಒಂದೇ ತರ ನೋಡಬೇಕು. ಸುಖ ಬಂದರೂ ಹಿಗ್ಗಬಾರ್ದು, ದುಃಖ ಬಂದರೂ ಕುಗ್ಗಬಾರ್ದು, ಎರಡೂ ಒಂದೇ ತರ ನೋಡಬೇಕು. ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರೂ ಗೊತ್ತು, ಭಾಗ್ಯದ ಬಾಯ್ಪಾಟ ಇದೆ. ಹೋಗ್ತಾನೆ? ಯಾರು ನೋಡ್ತಾ ಇದ್ದೀರಾ? ಇಲ್ಲ. ಸುಖ ಚೆನ್ನಾಗಿದೆ, ದುಃಖ ಚೆನ್ನಾಗಿಲ್ಲ, ಎರಡೂ ಸಮಾನ ಹೇಗೆ ನೋಡೋದು ಅಂತ ಪ್ರಶ್ನೆ ತಲೆಯಲ್ಲಿ ಕೊರಿತಾ ಇರುತ್ತೆ. ಹೌದ್ ತಾನೆ? ಏನೋ ಕೃಷ್ಣ ಹೇಳಿದ ಆಚಾರ ಹೇಳಿದ್ರು ಅಂತ ತಲೆ ಅಲ್ಲಾಡಿಸಿ ಹೋದ್ರು, ಮನೆಯಲ್ಲಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೇಗ್ರಿ ಮಾಡಬೇಕಲ್ಲ? ಸುಮ್ಮನೆ ತಲೆ ಅಲ್ಲಾಡಿಸಿದ್ರೆ ಸಾಕು? ಅದಕ್ಕೆ ಹೇಳುತ್ತಾರೆ ಸುಖ ಬರ್ತಾ ಇದ್ರೆ ಬರ್ತಾ ಇದ್ರೆ ಖುಷಿ ಆಗ್ತಾ ಇದೆ, ಚೆನ್ನಾಗಿದೆ. ದುಃಖ ಬೇಡ ಅನ್ನಿಸ್ತಾ ಇದೆ, ಎರಡನ್ನ ಒಂದೇ ಅಂತ ಹೇಗೆ ನೋಡ್ಲಿ ಅಂದ್ರೆ, ಆವಾಗ ರಾಘವೇಂದ್ರ ಸ್ವಾಮಿಗಳು ನಮ್ ತಲೆ ಹೊಕ್ಕುವಂತೆ ಹೇಳ್ತಾರೆ. ಸುಖ ದುಃಖ ಸಮಾನ ಅಂದ್ರಲ್ಲ, ಹೇಗೆ ಗೊತ್ತಾ? ಸುಖ ಹಿತಕರವಾಗಿದೆ, ದುಃಖ ಹಿತಕರ ಆಗ್ಲಿಲ್ಲ, ಮತ್ತೆ ಎರಡು ಸಮಾನ ಹೇಗೆ ಅಂದ್ರೆ, ಚೂರು ಬುಡಕ್ ಹೋಗಯ್ಯ ಅಂದ್ರು. ನೀ ಬಂದದ್ಯಾಕೆ ಇಲ್ಲಿಗೆ ಅಂತ ಕೇಳಿದ್ರು. ಏನೋ ಗೊತ್ತಿಲ್ಲ ಸ್ವಾಮಿ ಅಂದು. ಯಾಕೆ ನಾವು ನೆನಪೇ ಇಟ್ಕೊಳ್ಳಲ್ಲ ಯಾಕೆ ಬಂದ್ವಿ ಎಂಬುದು. ರಾಯರದನ್ನ ಹೆಜ್ಜೆಜ್ಜೆಗೂ ನೆನಪು ಮಾಡಿಕೊಡುತ್ತಾರೆ. ಬಂದದ್ಯಾಕೆ ಅಂದರೆ ಅರಣ್ಯಕಾಚಾರ ಹೇಳುತ್ತಾರೆ, ಏನ ಕೇನ ನಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋಹೋ ಇದಮೇವ ಸಾಧನ ಮೀರಿತಂ. ಸಾಧನೆ ಅಂದ್ರೆ ಏನ್ರಿ ಅಂದ್ರೆ ಹೇಳ್ತಾರೆ, ಬದುಕಿದಷ್ಟು ವರ್ಷಗಳು ಎಷ್ಟು ಕಾಲ ಬದುಕ್ತೀವೋ ಅಷ್ಟು ಕಾಲ ಪ್ರತಿಯೊಂದು ಕ್ಷಣ ಆದರಪೂರ್ವಕವಾಗಿ ಶ್ರೀಹರಿಯ ಪಾದಾರವಿಂದದಲ್ಲಿ ಮನಸ್ಸಿದ್ದರೆ ಅದೇ ಸಾಧನೆ ಅಂದ್ರು. ಆ ಸಾಧನೆ ಬಿಟ್ಟು ಎಲ್ಲ ಮಾಡ್ತಾ ಇರ್ತೀವಿ. ಮನಸ್ಸು ಇವತ್ತೆಲ್ಲ ಸೇರಿ ಎಷ್ಟೊತ್ತರಿ ನಿಮ್ ಸಾಧನ ಆಯ್ತು? ಬೆಳಗ್ಗಿಂದ 3 ಗಂಟೆಗೆ ಎದ್ದದ್ದಾಯ್ತು, ಪ್ರಾಕಾರ ಪ್ರದಕ್ಷಿಣೆಗೆ ಕಾವೇರಿ ಹೋಗಿ ಸ್ನಾನ ಮಾಡದ್ದಾಯ್ತು, ಆಮೇಲೆ ಸುತ್ತ ಹಾಕಿದ್ದಾಯ್ತು, ಎಲ್ಲಾ ನಮಸ್ಕಾರಗಳು ಮಾಡಿದ್ದಾಯ್ತು, ದೇವರು ಕಾಣಿಸಿದ್ದು ಆಯಿತು ಅಲ್ವಾ? ಆ ಪ್ರಾಕಾರ ಪ್ರದಕ್ಷಿಣೆ ಮುಗಿಯುವಷ್ಟೊತ್ತಿಗೆ ದೇವರು ಕಾಣಿಸೇ ಬಿಟ್ಟಿರ್ತಾರೆ. ಯಾಕೆ? ದಿನಾಗೂ ಶರೀರಕ್ಕೆ ಎಕ್ಸರ್ಸೈಸ್ ಇಲ್ಲ, ಕೂತೋಡು ಮಲಗೋದು ತಿನ್ನೋದು ಸ್ವಲ್ಪ ತಿರುಗೋದಿರುತ್ತೆ. ಇದ್ದಕ್ಕಿದ್ದಂತೆ ಒಂದ್ ದಿವಸ ಇಷ್ಟು ದೂರ ನಡೆದು ಅಷ್ಟು ನಮಸ್ಕಾರಗಳು ಮಾಡೋ ಹೊತ್ತಿಗೆ ಅಪಪ ಅನಿಸ್ಬಿಟ್ಟಿರುತ್ತೆ ಅಲ್ವಾ? ದೇವರು ಕಾಣಿಸೇ ಇರ್ತಾರೆ. ಇಷ್ಟು ಮುಗಿದು ಆ ದೇವರನ್ನ ನೋಡಿಕೊಂಡು ಈ ಪುರಾಣಗಳು ಕೇಳಿ ಒಟ್ಟಾರೆ ಎಷ್ಟೊತ್ತು, ಒಂದು 8-10 ಗಂಟತ್ತಿವತ್ತು ಸಾಧನೆ ಆಯಿತು ಅಂತ ನಮ್ಮ ತಲೆಯಲ್ಲಿ ಕೂತಿರುತ್ತೆ. ಸೀಕ್ರೆಟ್ ಫೋನ್, ಮೇಲಕ್ಕೆ ಒಂದು ಫೋನ್ ಮಾಡಿ, ಮೇಲಕ್ಕೆ ಫೋನ್ ಮಾಡಿದ್ರೆ ಹೇಳ್ತಾರೆ, ಸ್ವಾಮಿ ನಮ್ಮ ಮೀಟರ್ ಪ್ರಕಾರ 10-12 ಗಂಟೆ ಸಾಧನೆ ಆಗಿದೆ, ನಿಮ್ಮ ಮೀಟರ್ ಪ್ರಕಾರ ನಮ್ಮ ಸಾಧನೆ ಎಷ್ಟು ಆಗಿದೆ? 10 ನಿಮಿಷನೂ ಇಲ್ಲ ಅಂತಾರವರು. ಏ ಯಾಕ್ರಿ, ನಾವು 12 ಗಂಟತ್ತಿದ್ರೆ ಇನ್ನು 10 ನಿಮಿಷ ಇಲ್ಲ ಅಂತಿರಲ್ಲ. ಹೌದು, ಸಾಧನೆ ಅಂದ್ರೇನು? ದೇವರಲ್ಲಿ ಮನಸ್ಸಿರೋದು. ಅದೆಷ್ಟೊತ್ತಿದೆ ದೇವರಲ್ಲೇ ಇಲ್ಲ, ಈ ಒಣ ತಿರುಗಾಟ ಸುತ್ತಾಟ ಇದರಲ್ಲೇ ಹೋಯಿತು. ಅದರೊಳಗೆ ದೇವರಲ್ಲೇ ಮನಸ್ಸಿಡಬೇಕೆಂಬ ಎಚ್ಚರವೇ ಕಳ್ಕೊಂಡು ಸಾಧನೆ ಮಾಡುತ್ತಾ ಇದೀಯಾ? ಮತ್ತೆ ನಿಂಗೆ ಸಾಧನ ಅಂದ್ರೆ ಏನಂತ ಗೊತ್ತಾ ಅಂದ್ರು. ಒಟ್ಟಾರೆ ಏನು ತೀರ್ಮಾನ ಆಯಿತು? ಇವತ್ತು ನಂದು ಎಷ್ಟು ಸಾಧನೆ ಆಯಿತು ಅಂದ್ರೆ ನಾವೇ ಜಡ್ಜುಗಳು. ಸ್ವಲ್ಪ ಹೊತ್ತು ಒಬ್ಬರೇ ಕೂತು ಇವತ್ತು ಎಷ್ಟೊತ್ತು ಸ್ವಾಮಿಯಲ್ಲಿ ಮನಸ್ಸು ಆಧಾರಪೂರ್ವಕವಾಗಿ ಇಟ್ಟೆ ಅಂದ್ರೆ ಶಬ್ದ ಒಳಗಿಂದ ಬರುತ್ತೆ, ಬಹಳ ಹೊತ್ತು ಕೆಟ್ಟೆ, ದೇವರಲ್ಲೇ ಮನಸ್ಸಿಟ್ಟಿಲ್ಲ ಅಂತ ಬರುತ್ತೆ. ಹಾಗಾದರೆ ನಿರ್ಣಯ ಏನು? ಶ್ರೀಹರಿಯ ಪಾದಾರವಿಂದದಲ್ಲಿ ಸದಾ ಮನಸ್ಸಿಡೋದೇ ಸಾಧನೆ. ದೇವ ಕಳಿಸಿದ ನಮ್ಮನ್ನ, ನೋಡಯ್ಯ ಎಷ್ಟೋ ಜನ್ಮಗಳು ಕೊಟ್ಟೆ, 83 ಲಕ್ಷ ಯೋನಿಗಳಲ್ಲಿ, 4 ಅಲ್ಲ 4, ಇದು ಮನುಷ್ಯದು, 83 ಲಕ್ಷ ಯೋನಿಗಳಲ್ಲಿ ತಿರುಗಿಸಿ ತಿರುಗಿಸಿ ಸಿಮೆಂಟ್ ಏನು ತಿರುಗಿಸ್ತಾರಲ್ಲ ಒಳಗೆ ಸಿಮೆಂಟ್ ಜಲ್ಲಿ ಹಾಕಿ ಆ ಥರ ತಿರುಗಿಸಿ ನಿನ್ನ ಜ್ಞಾನ ಇಲ್ಲದೆ ಮಾಡಿದೆ. ಈಗ ಜ್ಞಾನ ಇರುವ ಜನ್ಮ ಕೊಡ್ತಾ ಇದ್ದೇನೆ, ರೇರ್ ಆಪರ್ಚುನಿಟಿ. ಇದನ್ನ ಒಂದು ಕ್ಷಣ ವ್ಯರ್ಥ ಮಾಡದೆ ನನ್ನಲ್ಲೇ ಮನಸ್ಸಿಟ್ಟು ಬಾ, ಎಷ್ಟು ಸಾಕು. ನೀನು ಅಲ್ಲಿ ಹೋಗಿ ಕೂತ್ಕೊಂಡು ನಂಗೆ ವಜ್ರ ಕವಚ ವಜ್ರ ಕಿರೀಟ ಏನ್ ಬೇಕಾಗಿಲ್ಲ, ನನ್ನಲ್ಲೇ ಮನಸ್ಸು ಆಧಾರದಿಂದ ಇಟ್ಟು ಬಾ ಅಂತ ದೇವ ಕಳಿಸಿದ. ಚೆನ್ನಾಗಿದೆ. ಸಾಧನೆಯ ನಿಷ್ಕರ್ಷ ಅಂದ್ರೆ ಏನು ಸಾಧನೆ ಅಂತ ಬರ್ತಾ ಇದೆ. ಆವಾಗ ಮತ್ತೂ ಪ್ರಶ್ನೆ, ದೇವ ಅಂದ ನನ್ನಲ್ಲೇ ಮನಸ್ಸಿಟ್ಟು ಬಾ ಅಂತ ಹೇಳಿದೆ, ಎರಡನ್ನು ಕೊಡ್ತಾ ಇದ್ದೇನೆ, ಈ ಜನ್ಮಕ್ಕೆ ಫಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ. ಏನದು? ನಿನ್ನದೇ ಕರ್ಮ, ದೊಡ್ಡ ಟ್ಯಾಂಕರ್ ತುಂಬ ಕೂತಿದೆ, ಅದು ಕಳ್ಕೊಂಡ್ರೆ ಹೊರತು ನನ್ನ ಹತ್ರ ಬರಲಿಕ್ಕಿಲ್ಲ. ಆ ಕರ್ಮ ಟ್ಯಾಂಕರಿಂದ ಚಿಕ್ಕ ಪೈಪ್ ಕನೆಕ್ಷನ್ ಕೊಟ್ಟಿರ್ತಾರೆ, ಯಾವುದು ದೀಪ ಉರಿತಾ ಇರುತ್ತೆ, ಆ ಎಣ್ಣೆ ಬಂದು ದುಃಖದ ದೀಪ. ಪಾಪದ ಎಣ್ಣೆ ಖರ್ಚಾಗಬೇಕಾದ್ರೆ ದುಃಖದ ದೀಪ ಉರಿಲೇಬೇಕು, ಉರಿತಾ ಇದೆ. ನಾವೇನು ಮಾಡ್ತೀವಿ, ರಾಯರತ್ರ ರಂಗನಾಥನ ಹತ್ರ ಹೋಗಿ ಇಷ್ಟೇ ಕೇಳೋದು, ಏನದು ದುಃಖವೇ ಇರಬಾರದು ಸ್ವಾಮಿ ಅಂತ. ದೇವ ಅಂತಾನೆ ಈ ಜನ್ಮದಲ್ಲಿ ತರ ಬೇಡ ದುಃಖ, ದೀಪ ಶಾಂತ ಮಾಡ್ತೀನಿ, ಮಾರನೇ ಜನ್ಮದಲ್ಲಿ ಡಬಲ್ ಆಗಿ ಉರಿಯುತ್ತೆ, ಎರಡು ಪಟ್ಟು ದುಃಖ ಕೊಡ್ತೀನಿ. ಸರಿಯಾ, ಬೇಡ ಸ್ವಾಮಿ, ಇದ್ದೇ ಸಾಕು. ಹೌದಾ? ಅವಾಗ ಹೇಳಿದ, ನಿನಗೆ ನಿನ್ನ ಕರ್ಮಾನುಸಾರ ಸುಖವೂ ಕೊಡ್ತೇನೆ ದುಃಖವೂ ಕೊಡ್ತೇನೆ, ಕೊಡು ಒಂದು. ಹೇ, ಅಷ್ಟು ಸುಲಭವಾಗಿ ಹೇಳಬೇಡ. ಈ ಸುಖದ ಲಕ್ಷಣ ಏನು ಗೊತ್ತಾ ಅಂದ ಭಗವಂತ. ಏನದು ಅಂದರೆ, ನಿನಗೆ ಯಾವ ಡ್ಯೂಟಿ ಕೊಟ್ಟಿದ್ದೇನೆ ನೀನು ಉದ್ಧಾರ ಆಗ್ಲಿಕ್ಕೆ, ನನ್ನನ್ನೇ ನೆನೆಯಬೇಕು ಅಂತ ಹೇಳಿದನಲ್ಲ, ಅದನ್ನ ಮರೆಸಿ ಬಿಡತ್ತೆ ಸುಖ. ಈ ದುಃಖ ಇದೆಯಲ್ಲ, ಅದು ಅಷ್ಟೇ ನನ್ನ ನೆನಪನ್ನ ತೆಗೆದು ಬಿಡುತ್ತೆ. ಎರಡೂ ಅಂಥ ಶತ್ರುಗಳೇ. ಯಾವುದಕ್ಕೆ? ದೇವರ ನೆನಪಿಗೆ ಶತ್ರುಗಳೆರಡು. ಎರಡೂ ನೀನು ನಿನಗೆ ಕೊಟ್ಟೇ ಕೊಡ್ತೇನೆ. ಇವಾಗ ನಿನಗೆ ಟೆಸ್ಟ್ ಏನು ಗೊತ್ತೋ, ದೇವರನ್ನ ಮರೆಸುವಂತ ಸುಖ ಬಂದಾಗಲೂ, ದೇವರನ್ನ ಮರೆಸುವ ದುಃಖ ಬಂದಾಗಲೂ, ನನ್ನನ್ನು ಮರೆಯದೆ ನೆನೆದು ಬಾ. ಟೆಸ್ಟ್ ಅಂದ್ರೆ ಏನಾಯಿತು? ನಮ್ಮನ್ನ ಬದುಕಿಸುವ ಅಮೃತ ದೇವರ ಚಿಂತನೆ ಆದರೆ, ಆ ದೇವರ ಚಿಂತನೆಯನ್ನೇ ನಾಶಪಡಿಸುವ ವಿಷ ಸುಖ ದುಃಖ ಎರಡೂ ಕೂಡ. ಮತ್ತೆ ರಾಯರಂದ್ರು, ಮತ್ತೆ ಸುಖ ದುಃಖ ಸಮಾನ ಆಗ್ಲಿಲ್ವಾ? ಯಾವ ವಿಷಯದಲ್ಲಿ ಅಂದ್ರೆ, ದೇವರ ನೆನಪನ್ನ ತೆಗೆದು ಬಿಡೋದರಲ್ಲಿ ಎರಡೂ ಒಂದೇ ಆಯಿತು. ನಮ್ಮವರು ಗಾದೆ ಮಾತು ಹೇಳ್ತಾರೆ, ಹಲ್ಲು ಮುರ್ಕೊಳ್ಳಿಕ್ಕೆ ಯಾವ ಕಲ್ಲಾದರೇನು ಅಂತ. ಹಲ್ಲು ಮುರ್ಕೋಬೇಕು, ಅದಕ್ಕೆ ಒಂದು ಕಲ್ಲು ಕೊಟ್ರು. ಅವಾಗ ಇವನಂದ, ಏ ಅದಕ್ಕೆ ಡಿಸೈನೇ ಇಲ್ಲ, ಹಲ್ಲು ಮುರ್ಕೊಳ್ಳಿಕ್ಕೆ ಕಲ್ಲಾದ್ರೆ ಸಾಕು, ಅದಕ್ಕೆ ಡಿಸೈನು ಮತ್ತೆ ಅದನ್ನು ವಜ್ರ ಕೆತ್ತಿ ಇರಬೇಕೇನಯ್ಯ, ಯಾವ್ದಾದ್ರೂ ಸಾಕಲ್ವಾ? ಹಾಗೆ ಸುಖ ಆದರೇನು ದುಃಖ ಆದರೇನು ಎರಡೂ ಕಲ್ಲುಗಳೇ. ಯಾವುದನ್ನ? ದೇವರ ನೆನಪನ್ನ ಚಚ್ಚಿ ಹಾಕ್ಲಿಕ್ಕೆ ಎರಡೂ ಬರ್ತಾ ಇವೆ. ಅದಕ್ಕೆ ಹೇಳುತ್ತಾರೆ, ಯಾರಿಗಾದರೆ ಸಮ ದುಃಖ ಸುಖಂ, ಈ ನೆನಪು ಬರುತ್ತೋ. ಏನಂತ, ಸುಖ ಬರ್ತಾ ಇದೆಯಾ? ಓ, ಹತ್ತು ಕಾರ್ ಇದ್ದಕ್ಕಿದ್ದ ಹಂಗೆ ಬಂತು, ಹತ್ತು ಫ್ಲಾಟ್ ಬಂತು, ಎಲ್ಲ ಬಂತು, ನಮಗ ಖುಷಿಯೋ ಖುಷಿ ಕುಪ್ಪಳಿಸ್ತಾ ಇರ್ತೀವಿ. ಆದರೆ ಯಾರಾದರೆ ಧೀರರು ಅಂತಿರ್ತಾರಲ್ಲ, ಅವರದು ನೋಡಿದ ಕೊಳ್ಳೇ ಅಪ್ಪ ಬಂತಲ್ಲೋ ಭೂತ ಅಂತ ನೋಡ್ತಾರಂತೆ. ಯಾಕೆ? ಇದು ಬಂದು ಕೊಳ್ಳೇ ದೇವರ ನೆನಪೇ ಹೋಗ್ಬಿಡುತ್ತೆ. ಆ ಐದು ಫ್ಲಾಟ್ಗಳು ಎಲ್ಲ ಬಂದ್ರೆ, ಆ ರಿಜಿಸ್ಟ್ರೇಷನ್ ನಾನು ಮಾಡಿಸಿಕೊಂಡ್ರೆ, ಆ ಟ್ಯಾಕ್ಸ್ ಅವರೆಲ್ಲ ನನ್ನ ಹಿಂದೆ ಬೀಳ್ತಾರೆ. ಆ ದುಡ್ಡೆಲ್ಲ ನನ್ನ ತಲೆ ಮೇಲೆ ಕೂತ್ರೆ ಟ್ಯಾಕ್ಸ್ ಅವರು ಬರ್ತಾ ಇರ್ತಾರೆ. ಹೌದೇನಮ್ಮ? ಟ್ಯಾಕ್ಸ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇರುತ್ತೆ. ಎಲ್ಲಿ ದುಡ್ಡು ಬಚ್ಚಿಡ್ಲಿಕ್ಕೆ ಹೋದ್ರೆ ದುಡ್ಡು ಹೊರಗೆ ಹಾವುತರ ಬಂದೇ ಬರ್ತಾ ಇರುತ್ತೆ. ಟ್ಯಾಕ್ಸ್ ಅವರಿಗೆ ಕಾಣಿಸುತ್ತದು, ಇನ್ಯಾರಿಗೂ ಕಾಣಿಸಲ್ಲ. ಅವರೇ ನಮ್ಮ ತಲೆ ಮೇಲೆ ಬಂದು ಬೀಳ್ತಾ ಇರ್ತಾರೆ. ಏನಾಯಿತು? ಒಟ್ಟಾರೆ, ದುಡ್ಡಿದ್ರೆ ಸುಖ ಅಲ್ಲ ದುಃಖವೇ, ದೇವರ ನೆನಪೇ ತೆಗೆದು ಬಿಡುತ್ತೆ. ಮನೆಯಲ್ಲಿ ಊಟ ಮಾಡ್ಲಿಕ್ಕೂ ಮನಃಶಾಂತಿ ಇರಲ್ಲ, ಟೆನ್ಷನ್ ಇಂದ ಕೋರ್ಟ್ ಕಚೇರಿ ತಿರುಗ್ತಾ ಬಿದ್ದಿರಬೇಕು. ದುಡ್ಡಿಲ್ಲದವ ಒಪ್ಪತ್ತು ಊಟ ಮಾಡಿ ಸುಖವಾಗಿ ಮಲಗಿರ್ತಾನೆ, ದುಡ್ಡಿದ್ದವರು ದುಃಖದಿಂದ ತಿರುಗಾಡ್ತಾ ಇರ್ತಾರೆ. ನೋಡ್ತಾ ಇರ್ತೀವಲ್ಲ, ಮತ್ತೇನಾಯ್ತಿದು ಸುಖ? ಮೇಲ್ನೋಟದ ಸುಖ ದುಃಖಕ್ಕೆ ಕಾರಣ. ಇನ್ನು ದುಃಖ ಬಂತ, ಅದು ಅಷ್ಟೇ ಕೊಚ್ಚಿ ಹಾಕತ್ತೆ ನಮ್ಮನ್ನ. ಸರಿ, ಅವಾಗ ಒಂದು ರಿಪೇರ್ ಮಾಡಲಿಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ. ತಾನ್ ತಿತಿಕ್ಷಸ್ವ ಅಂತ ಹೇಳಿದ್ರು. ಅರ್ಥ ಏನು? ಆ ಸುಖ ದುಃಖ ಎರಡೂ ಬಂದಾಗ ತಡಕೋ ಅಂದ್ರು. ಅದು ಹೇಗ್ರಿ ತಡೆಯೋದು ಅಂದ್ರೆ, ನೀನು ಧೀರನಾದರೆ ತಡ್ಕೊಳ್ಳಿಕ್ಕಾಗತ್ತೆ ಅಂತ ಹೇಳಿದಪ್ಪ. ನಾವು ಧೀರರು ಹೇಗಾಗಬೇಕು? ನಿನ್ನೆ ಹೇಳಿದೆ, ನಾವು ಭರತನಾಟ್ಯ ಮಾಡಿದ್ರೂ ಧೀರರಾಗಲ್ಲ. ಯಾವಾಗ ನಾವು ಧೀರರಾಗ್ತೇವೆ, ನಮ್ಮ ಒಳಗಿರುವ ಬಿಂಬ ಮೂರ್ತಿ ಧೀರತ್ವ ತಾನು ಧೀರಾಂಬ ಲಕ್ಷಣವನ್ನು ತೋರಲಿಕ್ಕೆ ಶುರು ಮಾಡಿದರೆ ನಾವು ಧೀರರಾಗ್ತೇವೆ. ಒಳಗಿದ್ದ ಸ್ವಾಮಿ ಕಮ್ಯಾಂಡ್ ಕೊಡ್ತಾನೆ, ನೋಡು ಆ ಸುಖ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ, ನಿನ್ನ ಪಾಲಿಗೆ ದೆವ್ವ ಅಂತ ಒಳಗೆ ಎಚ್ಚರ ಕೊಟ್ರೆ ನೋಡುವ ನೋಟ ಬದಲಾದರೆ ಏನಾಗುತ್ತೆ? ಆ ಫ್ಲಾಟು ಕಾರು ಬರ್ತಾ ಇದ್ರೆ ಯಪ್ಪ ನನಗೆ ಬೇಡ ಮಹಾರಾಜ ಅಂತ ಓಡ್ತಾನವ. ಯಾವಾಗ ತಲೆಯಲ್ಲಿ ರಿಪೇರ್ ಆದಾಗ. ಆ ಮಾಡೋ ನಾಥ ಯಾರು? ಒಳಗೇ ಕೂತಿದ್ದಾನೆ. ಆ ಬಿಂಬನ ಹೆಸರೇ ಧೀರ ಅಲ್ವಾ. ದುಃಖ ಬಂದ ಕೂಡಲೇ, ಅಪ್ಪಳಿಸಿ ಹಾಕಿದ ಕೂಡಲೇ ದೇವರು ಇಲ್ಲ ದೇವ ಇಲ್ಲ ಮೂಲಿ ಕೂತಿರ್ತಾರೆ. ಈ ದುಃಖ ಹೋದ್ರೆ ಸಾಕಪ್ಪ ಅಂತಿರುತ್ತೆ, ಸಂಧ್ಯಾ ವಂದನೆ ಬಿಟ್ಬಿಡ್ತಾರೆ, ಎಲ್ಲ ಬಿಡ್ತಾರೆ. ಯಾಕೆ? ದುಃಖದ ಹಾವಳಿ ಅಂತಹದ್ದು. ಅದು ಬರ್ತಾ ಇದ್ದ ಕೂಡಲೇ ಒಳಗೆ ಎಚ್ಚರ ಕೊಡ್ತಾನೆ ದೇವ. ದುಃಖಗಳೆಲ್ಲ ಹೋದ ಮೇಲೆ ದೇವರ ಚಿಂತನೆ ಮಾಡುತ್ತೇನೆ ಅಂತ ಕೂಡ್ತೀಯ? ಸಮುದ್ರದ ಮುಂದೆ ನಿಂತು ತರಂಗಗಳೆಲ್ಲ ಕಡಿಮೆ ಆದ ಮೇಲೆ ಸ್ನಾನ ಮಾಡುತ್ತೇನೆ ಎಂದಂತೇನೆ ಆಗುತ್ತೆ? ಇದು ಬಂದೇ ಬರುತ್ತೆ. ನಾನು ಚಿಂತನೆ ಮಾಡಲೇಬೇಕು ಅಂತ ಒಳಗಿದ್ದ ಸ್ವಾಮಿ ಗಟ್ಟಿ ಪ್ರೇರಣೆ ಮಾಡಿದನ, ಅವಾಗೇನಾಗುತ್ತೆ? ಯಾವ ದುಃಖ ಬಂದರೂ ಪಕ್ಕಕ್ಕೆ ಹಾಕಿ ಹರೇ ಅಂತ ದೇವರ ಹತ್ರ ಮನಸ್ಸು ಹೋಗುತ್ತೆ. ಹಾಗಾದರೆ ಸುಖ ಬಂದರೂ ನಮ್ಮ ಮನಸ್ಸು ದೇವರತ್ರೇ ಹೋಗಬೇಕು, ದುಃಖ ಬಂದರೂ ನಮ್ಮ ಮನಸ್ಸು ದೇವರತ್ರೇ ಹೋಗಬೇಕು. ಇನ್ನೊಂದು ಮಾತು ಹೇಳ, ಸುಖ ಬಂದರೂ ನಮ್ಮ ಮನಸ್ಸನ್ನ ದೇವರೇ ಸೆಳೆಯಬೇಕು, ದುಃಖ ಬಂದರೂ ನಮ್ಮ ಮನಸ್ಸನ್ನ ದೇವರೇ ಸೆಳೆದು ಬಿಟ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ದೇವ ಅಂದ, ನಿನ್ನ ಮನಸ್ಸನ್ನ ನಾನು ಸೆಳೆಯುತ್ತೇನೆ, ಆದ್ದರಿಂದ ನನ್ನ ಹೆಸರೇನು ಗೊತ್ತಾ? ಮನೋಹರ. ದೇವರ ಹೆಸರು ಮನೋಹರ. ಮನೋಹರ ಅಂದ್ರೆ ಸುಂದರ ಅಂತ ಮಾತ್ರ ತಾತ್ಪರ್ಯ ಅಲ್ಲ, ಮನಸ್ಸನ್ನೇ ಹರಣ ಮಾಡಿಬಿಡ್ತಾನೆ, ಬೇರೆ ಕಡೆ ಹೋಗ್ಲೇಬಾರದು, ಹಾಗೆ ತೆಕ್ಕೊಂಡ್ಬಿಡ್ತಾನೆ. ಅದನ್ನೇ ಪ್ರಹ್ಲಾದರಾದರು ಹೇಳುತ್ತಾರೆ, ಏ ಪ್ರಹ್ಲಾದ ನಿನ್ನ ಮನಸ್ಸು ದೇವರತ್ರ ಹೇಗೆ ಹೋಗ್ತಾ ಇದೆ, ಯಾರು ಹೇಳಿಕೊಟ್ರು ದೇವರತ್ರ ಮನಸ್ಸಿಡಬೇಕು ಅಂತ? ಅವಾಗ ಪ್ರಹ್ಲಾದರಾದರು ಹೇಳ್ತಾರೆ, ಮತೇರನ ಕೃಷ್ಣೇ ಪರತಸ್ವತೋಭಿವ ಮಿಥೋಭಿಪದ್ಯೇತ ಗೃಹವ್ರತಾನ ಅದಾಂತ ಗೋಭಿ ವಿಷತಾಂತ ಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನ. ಹೇಳ್ತಾರೆ, ನನ್ನ ಮನಸ್ಸು ಒಬ್ಬರು ಹೇಳಿಕೊಟ್ಟದ್ದಕ್ಕೆ ದೇವರಲ್ಲಿ ಹೋಗ್ತಾ ಇಲ್ಲ, ನಾನಾಗಿ ಕಳಿಸಿದ್ರೂ ಹೋಗ್ತಾ ಇಲ್ಲ, ಮತ್ತೆ ಅಯಸ್ಕಾಂತದ ಸನ್ನಿಧಿಯಲ್ಲಿ ಕಬ್ಬಿಣ ತನ್ನ ವಶ ಇಲ್ಲದೆ ಹೋಗಿ ಹೇಗೆ ಕಚ್ಕೊಳ್ಳುತ್ತೋ ಹಾಗೆ ದೇವರ ಸನ್ನಿಧಾನದಲ್ಲಿ ನನ್ನ ಮನಸ್ಸು ಓಡಿ ಹೋಗ್ತಾ ಇದೆ, ನನ್ನ ಮನಸ್ಸಿನ ವಶವೇ ಇಲ್ಲ. ಅಯಸ್ಕಾಂತದಂತೆ ದೇವರು ನನ್ನ ಮನಸ್ಸನ್ನ ಸೆಳೆದು ಬಿಡ್ತಾ ಇದ್ದಾನೆ. ಹಾಗೆ ಈಗ ಸ್ವಲ್ಪ ತಿಳಿಯಾಗ್ತಾ ಇದೆಯಾ? ಕನ್ಕ್ಲೂಷನ್ ಏನು ಅಂದರೆ, ಜೀವನಿಗೆ ಅವನ ಕರ್ಮಾನುಸಾರ ಸುಖ ಕೊಡೋದು ದೇವರೇ, ಜೀವನಿಗೆ ಅವನ ಕರ್ಮಾನುಸಾರ ದುಃಖ ಕೊಡೋದು ದೇವರೇ. ಆ ಸುಖ ದುಃಖಗಳು ಕೊಟ್ಟಾಗ ಆ ಸುಖ ದುಃಖಗಳಿಗೆ ತಕ್ಕಂತೆ ಆ ಸಮಯದಲ್ಲಿ ಅವರ ಮನಸ್ಸನ್ನ ತೆಗೆದು ಬಿಡೋದು. ಅಂದರೆ ಆ ಕಾಲದಲ್ಲಿ ಸುಖ ಬಂದಾಗಲೂ ದುಃಖ ಬಂದಾಗಲೂ ಜೀವನ ಮನಸ್ಸನ್ನ ಸೆಳೆದು ತನ್ನ ಹತ್ರ ಇಟ್ಟುಕೊಳ್ಳೋದು ಯಾರು? ಆ ದೇವರೇ. ಅದಕ್ಕೆ ಎರಡು ನ್ಯಾಯಗಳಿವೆ ನಮ್ಮಲ್ಲಿ. ಯಾವುದು ಅಂದರೆ ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾಲ ಕಿಶೋರ ನ್ಯಾಯ ಅಂತ. ಏನಿಲ್ಲ, ಸಂಸ್ಕೃತದಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ, ಬೆಕ್ಕುಮರಿ ನ್ಯಾಯ, ಕೋತಿಮರಿ ನ್ಯಾಯ ಅಂತಷ್ಟೆ. ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಏನ್ರಿ ಬೆಕ್ಕುಮರಿ ನ್ಯಾಯ ಕೋತಿಮರಿ ನ್ಯಾಯ ಅಂದರೆ, ಕೋತಿಮರಿ ತಾಯಿ ಕೋತಿಯನ್ನ, ಮರಿ ಕೋತಿ ಏನು ಮಾಡುತ್ತೆ, ಗಿಡದಿಂದ ಗಿಡಕ್ಕೆ ಹಾರುವಾಗ ತಾನು ಕಚ್ಚಿಕೊಳ್ಳುತ್ತೆ. ಈ ಹಾರುವ ದೊಡ್ಡ ಕೋತಿ ಚಿಕ್ಕ ಕೋತಿಯ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ, ಕರ್ಕೊಂಡು ಹೋಗೋ ರೆಸ್ಪಾನ್ಸಿಬಿಲಿಟಿನೇ, ಕಚ್ಚಿಕೊಂಡಿರೋದು ನಿಂದೆ. ಕೈ ಬಿಟ್ಟಿಯಾ ತಲೆ ಒಡೆಯುತ್ತೆ, ನಿನ್ನೆಷ್ಟ ಅಂತ ಹಾರ್ತಾ ಇರತ್ತದು. ಬೆಕ್ಕು ಮರಿ ನ್ಯಾಯ ಹಾಗಲ್ಲ. ಬೆಕ್ಕು ತನ್ನ ಮರಿಯನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಕಚ್ಕೋನನ್ನ ಅಂತ ಹೇಳಲ್ಲ, ತಾನೇ ಅದರ ಕುತ್ತಿಗೆಯ ಭಾಗದ ಚರ್ಮವನ್ನ ಬಾಯಿಯಿಂದ ಕಚ್ಚಿ ಹಿಡಿದು ಹೋಗ್ತಾ ಇರುತ್ತೆ. ಆ ಚಿಕ್ಕ ಮರಿ ಬೆಕ್ಕಿಗೆ ಏನಿದೆ? ಏನೂ ಇಲ್ಲ, ಎಲ್ಲ ತಾಯಿದೆ, ಕರ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾದ್ರೆ ಸಂಶಯ, ನಾವು ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು? ಸೆಲೆಕ್ಷನ್ ಏನೂ ಇಲ್ಲ, ಏನಿದು ಮೊದಲೇ ಫಿಕ್ಸಡ್. ಯಾಕೆ? ಕಚ್ಕೊಳ್ಳೋ ತಾಕತ್ತು ನಮಗಿದ್ರೆ ತಾನೇ ಅಂದ್ರು. ಸ್ವಾತಂತ್ರ್ಯ ಒಂದು ಬಿದ್ದಿದ್ರೆ ನಮ್ಮಲ್ಲಿ ಹಿಡ್ಕೋಬೇಕಾ ಬಿಡಬೇಕಾ ಅಂತ ಕ್ವಶನ್ ಮಾರ್ಕು. ದುಡ್ಡು ಯಾವ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಬೇಕು ಅಂತ ದೊಡ್ಡ ಚರ್ಚೆ. 10 ಜನ ಸೇರಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ICICS ಬ್ಯಾಂಕ ಯಾವುದು? ICICI ಬ್ಯಾಂಕು, ದೇನಾ ಬ್ಯಾಂಕು, ಲೇನಾ ಬ್ಯಾಂಕು, ಯಾವ ಬ್ಯಾಂಕು ಎಲ್ಲ ಹೇಳ್ತಾ ಇದ್ದಾರೆ ಹೆಸರು. ಎಲ್ಲರೂ ಚರ್ಚೆ ಮಾಡಿದ್ದೇ ಮಾಡಿದ್ದು. 5 ಶುರುವಾದ್ರೆ ರಾತ್ರಿ 11 ಊಟಕ್ಕೂ ಬರ್ತಾ ಇಲ್ಲ. ಕೊನೆ ಕೇಳಿದ್ರು ಯಾರು ಡಿಪಾಸಿಟ್ ಮಾಡಬೇಕು ಯಾರಿಗೆ ಗೊತ್ತಿಲ್ಲ. ಕೊನೆ ಕೇಳಿದ್ರು ಯಾರು ಡಿಪಾಸಿಟ್ ಮಾಡಬೇಕಾಗಿದ್ದು, ಒಬ್ಬ ಇದ್ದ ಅವನು ಅಂದ್ರು, ಎಷ್ಟಿದೆ? 10 ರೂಪಾಯಿಂದ. ಎಲ್ಲ ನಿನ್ನ ಒಂದು ಪೈಸಾ ಇಲ್ಲ, ನಿನ್ನ ಕುರಿತು ಇಷ್ಟು ಡಿಸ್ಕಷನ್ ಯಾಕೆ ಅಂದ್ರು. ಹಾಗೆ ಈ ಯಾವುದು ಕೋತಿಮರಿ ನ್ಯಾಯ ನಮ್ಮ ಹತ್ರ ಕೆಲಸಕ್ಕೆ ಬರಲ್ಲ. ನಮ್ಮಲ್ಲಿ ಸ್ವಾತಂತ್ರ್ಯ, ನಾವಾಗಿ ದೇವರನ್ನ ಹಿಡ್ಕೊಳ್ಳೋ ಸ್ವಾತಂತ್ರ್ಯ ನಮ್ಮಲ್ಲಿ ಇಲ್ಲವೇ ಇಲ್ಲ. ದೇವರೇ ನಮ್ಮನ್ನ ಹಿಡ್ಕೊಂಡು ಕರೆಕೊಂಡು ಹೋಗ್ತಾ ಇರ್ತಾನೆ. ಆದರೆ ಇಲ್ಲಿ ಎಲ್ಲಿ ಬರ್ತಾ ಇದೆ ಪ್ರಾಬ್ಲಮ್ ಎಲ್ಲ ಅಂದರೆ, ಚೆನ್ನಾಗಿ ತಿಳ್ಕೋಬೇಕು, ಸಂಸಾರಕ್ಕೆ ಕರಕೊಂಡು ಬಂದ ಅವನೇ ನಮ್ಮನ್ನ ಕರಕೊಂಡು ಹೋಗ್ತಾ ಇದ್ದಾನೆ ಎಂಬುದು ತಿಳ್ಕೊಳ್ಳಿಕ್ಕೆ ಅಡ್ಡಿಯಾಗಿ ಕರ್ಮ ಕೂತಿದೆ. ಅದಕ್ಕೆ ತಿಳಿಸ್ತಾ ಇಲ್ಲ. ಏನಂತ ತಿಳಿಸ್ತಾನೆ? ನಮ್ಮ ಕರ್ಮಾನುಸಾರ ನಾ ಮಾಡಬೇಕು, ನಾ ಮಾಡಬೇಕು, ನಾ ಬಿಡಬೇಕು ಅಂತ ತಿಳಿಸಿಯೇ ಓಡಿಸ್ತಾ ಇರ್ತಾನೆ. ಏಟು ಕೊಡ್ತಾನೆ ಎಲ್ಲ ಮಾಡಿದ ಮೇಲೆ. ಕೊನೆಗೆ ತಿಳಿಸಲಿಕ್ಕೆ ಅಡ್ಡಿಯಾದ ಪಾಪ ಹೋದ ಕೂಡಲೇ ದಡ್ಡ ಇಷ್ಟೇನೋ, ನಾನೇ ನಿನ್ನ ಕರ್ಕೊಂಡು ಹೋಗೋದು ಅಂತ ತಿಳಿಸ್ತಾನೆ. ಇದೇ ಸಾರ. ಇದರಲ್ಲಿ ಒಂದು ವಿಚಾರ ಅಂತೂ ಚೆನ್ನಾಗಿ ತಿಳ್ಕೋಬೇಕು. ಗೀತಾದಲ್ಲಿ ಬರ್ತಾ ಇರುತ್ತೆ, ಅದರ ಕುರಿತು ಗೊಂದಲವೂ ನಮ್ಮಲ್ಲಿ ಬರ್ತಾ ಇರುತ್ತೆ. ಆ ಗೊಂದಲ ಪರಿಹಾರ ಆಗದಿದ್ರೆ ಯಾವಾಗ್ಲೂ ಅಷ್ಟೇ ನಾವು. ಏನದು ಚುಟುಕಾಗಿ ಹೇಳ್ಬಿಡಿ ಅಂದ್ರೆ ಎಷ್ಟು ಸತ್ಯ. ಆಚಾರ್ಯ ಹೇಳಿದರು, ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ. ಇದು ತಿಳ್ಕೊಂಡ್ರ ಎಲ್ಲಾ ಪ್ರವಚನ ಗೊತ್ತಾದಂತೇನೆ? ಅದ್ ತಿಳ್ಕೊಂಡಿಲ್ವಾ? ಎಲ್ಲಾ ತಿಳ್ಕೊಂಡ್ರು ಏನು ತಿಳ್ಕೊಂಡಿಲ್ಲ ಅಂತ ಅರ್ಥ. ಜೀವ ಶುದ್ಧ ಸ್ವತಂತ್ರ, ದೇವ ನಿಜ ಸ್ವತಂತ್ರ, ಏನು ಪೂರ್ಣ ಸ್ವತಂತ್ರ. ಇದಂತೂ ಒಪ್ತೀರಾ? ಸರಿ, ಎಲ್ಲ ಇದೆ. ಹಾಗಾದರೆ ಜೀವನಿಂದ ಎಲ್ಲ ಹೇಗಾಗ್ತಾ ಇದೆ? ಇಷ್ಟೆಲ್ಲ ತಿರುಗಾಡಿ ತಿಂದು ಎದ್ದು ಕೂತು ಎಲ್ಲ ಮಾಡ್ತಾನಲ್ಲ ಅಂದ್ರೆ, ದೇವನೇ ಒಳಗಿದ್ದು ಜೀವರಿಂದ ಮಾಡಿ ಮಾಡಿಸಿದರೆ ಉಂಟು, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ಯಾರೋ ಅಂದ್ರು, ನೀವು ಕನ್ನಡದಲ್ಲಿ ದಾಸರ ಪದಗಳು ಹೇಳಿದ್ರೆ ನಾವು ನಂಬಲ್ರಿ, ದಾಸರು ಓದ್ಕೊಂಡಿಲ್ಲ, ಸಂಸ್ಕೃತದಲ್ಲಿ ಹೇಳಿದ್ರೆ ಹೋಗ್ತೀವಿ, ಬೇಕಾ ಬನ್ನಿ ಅಂದ್ರು. ಪಕ್ಕದಲ್ಲೇ ಕೂತಿದ್ರು ಅರಣ್ಯಕಾಚಾರ್ಯರು. ಇಡೀ ಗೀತಾ ರಾಯರು ಹೇಳುತ್ತಾರೆ, ಇಡೀ ಗೀತಾ ವಿವೃತಿಯಲ್ಲಿ ಪಂಕ್ತಿ ಪಂಕ್ತಿ ಹೇಳುತ್ತಾರೆ, ಸ್ವತಂತ್ರ ಶ್ರೀಹರಿ ಮಾತ್ರ ಜೀವ ಶುದ್ಧ ಸ್ವತಂತ್ರ, ದೇವರು ಮಾಡಿಸಿದರೆ ಉಂಟು, ಇಲ್ಲದಿದ್ರೆ ಇಲ್ಲ. ಬೇಕಾ? ಆಚಾರ್ಯರೇ ಹೇಳುತ್ತಾರೆ, ಗೀತಾ ಭಾಷ್ಯದಲ್ಲಿ ಚೆನ್ನಾಗಿ ಹೇಳುತ್ತಾರೆ. ಏನಂತ? ಬಿಂಬಕ್ರಿಯ ಏವ ಕ್ರಿಯಾವಾನ್. ಜೀವ ಬಿಂಬಕ್ರಿಯೆಯಿಂದಲೇನೆ ಜೀವನಿಗೆ ಕ್ರಿಯಾ. ಅಂದರೆ ನಾವು ಕದಲಿದರೆ ನಮ್ಮ ಪ್ರತಿಬಿಂಬ ಕದಲುತ್ತೆ, ಹಾಗೆ ಜೀವನು ಕೂಡ ದೇವ ಕದಲಿಸಿದರೆ ಕದಲುತ್ತಾನೆ, ಇಲ್ಲದಿದ್ರೆ ಇಲ್ಲ. ಸ್ಪಷ್ಟ ಹೇಳಿದರು. ಅಷ್ಟು ಹೇಳಿಬಿಟ್ರೆ ಹೇಗೆ ಮತ್ತಲ್ಲಿ ಗೊಂದಲಗಳು ಬರುತ್ತೆ, ಅಲ್ಲಿಗೆ ಬರ್ತೇನೆ. ಏನದು ಎಲ್ಲ ಇದೆ, ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ಲ, ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ಲ, ಅದು ದೇವರೇ ಮಾಡಿಸಲಿ ಅಂತ ಕೂಡಬೇಕಾ ಅಂತ ಪ್ರಶ್ನೆ. ಅಲ್ಲೇ ತಾನೇ ಕುತ್ತಿಗೆ ಹಿಡಿಯೋದು. ಅಲ್ಲಿ ಹೇಳ್ತಾರೆ, ನಮ್ಮ ಪ್ರಯತ್ನ ದೇವರ ಅಪೇಕ್ಷೆ ಇಲ್ಲದೆ ನಾವೇ ಮಾಡಬೇಕಾದರೆ ಏನಿರಬೇಕು ನಮ್ಮಲ್ಲಿ? ಸ್ವಾತಂತ್ರ್ಯ. ಅಷ್ಟೇ ತಾನೇ? ಎಷ್ಟು ಸ್ವಾತಂತ್ರ್ಯ ಇಲ್ಲ, ಎಲ್ಲಾ ಕೆಲಸ ಮಾಡಲಿಕ್ಕೆ ಬೇಕಾದ ಸ್ವಾತಂತ್ರ್ಯ ಇಲ್ಲಂತೆ. ಮತ್ತೇನಿದೆ? ನಮ್ಮ ಪ್ರಯತ್ನ ಮಾಡೋಷ್ಟು ಸ್ವಾತಂತ್ರ್ಯ ನಮಗಿದೆ, ಅದಕ್ಕೆ ದೇವರು ಬೇಕಾಗಿಲ್ಲ ಅಂದ್ರೆ. ಅವಾಗಂದ್ರು ಆ ಸ್ವಾತಂತ್ರ್ಯ ಎಲ್ಲಿಂದ ಬಂತು ನಿನಗೆ ಅಂತ ಕೇಳಿದ್ರು. ಅಪ್ಪ ನೋಡಿ, ಒಳಗೆ ಕೂತೇ ಇರುತ್ತೆ. ಚೆನ್ನಾಗಿ ಹೇಳಿದ್ರಿ, ಎಟ್ ಕೊಡಬೇಕಾಗಿದ್ದ ಅದಕ್ಕೆ. ದಾಸರಾಯರ ಮಾತನ್ನ ಅಪಾರ್ಥ ಮಾಡಿಕೊಂಡ ವ್ಯಕ್ತಿಗಳ ಬಾಯಿಂದ ದುರ್ಬಳಕೆ ಆಗ್ತಾ ಇದೆ. ಯಾವುದು? ದತ್ತ ಸ್ವಾತಂತ್ರ್ಯ ಎಂಬ ಶಬ್ದ. ಅಲ್ಲಿಗೂ ಬರ್ತೇನೆ. ದಾಸರಾಯರು ಹೇಳಿದ್ರು, ಸ್ವಗತ ಸ್ವಾತಂತ್ರ್ಯ, ದತ್ತ ಸ್ವಾತಂತ್ರ್ಯ, ಸರ್ವಸ್ವಾತಂತ್ರ್ಯ ಅಂತ ಬಿಡಿಸಿ ಹೇಳಿದ್ರು. ಅದರಲ್ಲೂ ಮತ್ತು ಹೇಳಿದ್ರು, ಏನು ಬ್ರಹ್ಮದೇವರಿಗೆ ತನ್ನ ಸ್ವಾತಂತ್ರ್ಯದಲ್ಲಿ ಇಷ್ಟು ಕಟ್ಟು ಮಾಡಿಕೊಟ್ಟ, ರುದ್ರದೇವರಿಗಿಷ್ಟು ಪಾಲು ಕೊಟ್ಟ, ನಮಗಿಷ್ಟು ಕೊಟ್ಟ ಅಂತ ಹೇಳ್ತಾರೆ. ಅದಕ್ಕೂ ಪ್ರೂಫ್ ಮತ್ತು ತೋರಿಸ್ತಾರೆ. ಯಾರಿಗೆ? ಇಂದ್ರದ್ಯುಮ್ನ ರಾಜನಿಗೆ ಭೃಗುಮುನಿ ಪಾಪ ಹೇಳಿದನು ಅಂತ ಹೇಳ್ತಾರೆ. ಎಲ್ಲಿರಿ ಹೇಳಿದ್ದು ಅಂದ್ರೆ ವಿಷ್ಣು ರಹಸ್ಯ ಅಂತ ಪುಸ್ತಕನು ಮುಂದೆ ಹಾಕ್ಬಿಡ್ತಾರೆ. ನಾನ್ದೇನ್ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅಲ್ಲೇನ್ ಹೇಳಿದ್ದಾರೆ ಅದನ್ನೇ ಹೇಳಿದ್ದೇನೆ, ನೀವೇನು ಬೇಕಾದ್ರೂ ಮಾಡ್ಕೊಳ್ರಿ ಅಂತಾರೆ. ಅವಾಗೆ ಅರ್ಥ ಮಾಡೋರು ತಲೆ ಕಟ್ಟಿಸ್ಕೊಂಡ್ರು. ಏನಂದ್ರು, ನಮ್ಮ ಜೀವನಿಗೆ ಸ್ವಾತಂತ್ರ್ಯವಿಲ್ಲ, ಆದರೆ ದೇವ ತನ್ನ ಸ್ವಾತಂತ್ರ್ಯ ತೆಗೆದು ಕೊಟ್ಟ, ಕೊಟ್ರೆ ಜೀವ ಅತ್ತಗೊಂಡ ಬಳಸ್ಕೊಂಡ್ಬಿಟ್ಟ. ಅದು ಬಳಸ್ಕೊಂಡ್ರೆ ಟ್ಯಾಬ್ಲೆಟ್ ತರ. ದೇವರು ಕೊಟ್ಟ ಸ್ವಾತಂತ್ರ್ಯ ತಗೊಂಡ್ಬಿಟ್ರೆ ತಾನೇ ಎಲ್ಲ ಕೆಲಸ ಚಟುವಟಿಕೆ ಮಾಡ್ಕೋಬಹುದು, ಫಸ್ಟ್ ಕ್ಲಾಸ್ ಆಗ್ಬಿಡುತ್ತೆ. ಈ ಕಲ್ಪನೆ ಕೊಟ್ರು ಯಾರು? ದಾಸರಾಯರ ಮಾತನ್ನ ಅಪಾರ್ಥ ಮಾಡಿಕೊಂಡವರು. ಹ, ದಾಸರಾಯರ ಮಾತೇನು ಅಂದ್ರೆ ಅಲ್ಲೇ ನೋಡ್ರಪ್ಪ ಅಂತಾರೆ. ದಾಸರಾಯರು ಹೇಳುತ್ತಾರೆ, ದೇವ ತನ್ನ ಅಪಾರ ಸ್ವಾತಂತ್ರ್ಯ ಗುಣವ ಅಂದ್ರು, ತೆಗೆದು ಕೊಟ್ಟ ಅಂದ್ರು. ಆವಾಗ ಹೇಳುತ್ತಾರೆ, ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ದೇವರ ಗುಣ. ನೀವೆಲ್ಲ ತುಂಬಾ ಒಳ್ಳೆಯವರು ಹೌದಲ್ವಾ? ಹೇಳ್ರಿ. ಎಲ್ಲ ತುಂಬಾ ಒಳ್ಳೆಯವರಲ್ವಾ? ನಾನು ಒಳ್ಳೆಯವನು ಚೂರಾದ್ರು ಒಪ್ತೀರಾ? ಸರಿ, ನನಗೆ ಇನ್ನಷ್ಟು ಒಳ್ಳೆಯವನಾಗಬೇಕು ಅಂತ ಅನಿಸ್ತು. ಅದಕ್ಕೆ ನಿಮ್ಮ ಹತ್ರ ಕೇಳಿದೆ, ಒಂದೊಂದು ಕೆಜಿ ಒಳ್ಳೆತನ ಕೊಟ್ಟುಬಿಡಿ, ನಾ ಬಳಸ್ಕೊಂತೇನೆ, ನಿಮ್ಗಿಂತ ನಾ ಒಳ್ಳೆಯವನಾಗ್ಬಿಡ್ತೇನೆ. ತೆಗೆದುಕೊಳ್ಳಿಕ್ಕಾಗುತ್ತಾ? ನಿಮ್ಮ ಗುಣ ಒಳ್ಳೆತನ. ಮೆಣಸಿನಕಾಯಿ ಕೊಟ್ಟೆ, ಅದರ ಗುಣ ಖಾರ. ಮೆಣಸಿನಕಾಯಿಯಿಂದ ಖಾರ ಸಪರೇಟ್ ಮಾಡಿ ಎಂದೆ, ಆಗತ್ತಾ? ಮೆಣಸಿನಕಾಯಿಯಿಂದ ಖಾರ ಬೇರೇನೋ ಮೆಣಸಿನಕಾಯಿಯೇನೋ. ದಾಸರಾಯರಿಗೆ ಎಲ್ಲಿ ನೋಡು ದೇವರ ನೆನಪೆ? ಯಾರೋ ಭಿಕ್ಷೆಗೆ ಹಾಕಿದಾಗ ಮೆಣಸಿನಕಾಯಿ ಬಿತ್ತು, ಅದು ನೋಡಿದ್ರು ವಹ್ವಾರೆ ಮೆಣಸಿನಕಾಯಿ ಅಂದ್ರು. ನಮ್ಗನಿಸ್ತು ಪಾಪ ಎಷ್ಟು ವಾರ ಆಯಿತು ಮೆಣಸಿನಕಾಯಿ ನೋಡಿಲ್ಲ, ದಾಸರು ನೋಡಿದ ಕೂಡಲೇ ಖುಷಿ ಆಯ್ತು ಅವರಿಗೆ ಅನ್ಕೊಂಡ್ವು. ಅಲ್ಲ, ಆ ಮೆಣಸಿನಕಾಯಿ ನೋಡಿದ ಕೂಡಲೇ ನೆನಪಾದದ್ದೇ ದೇವರು. ಯಾಕೆ? ಅವನು ಒಂದು ಮೆಣಸಿನಕಾಯಿ, ಅವನ ಗುಣ ಅವನನ್ನ ಬಿಟ್ಟಿರಲ್ಲ, ಅವನ ಗುಣಕ್ಕೂ ಅವನಿಗೂ ಭೇದ ಇಲ್ಲ. ಮೆಣಸಿನಕಾಯಿಯಿಂದ ಖಾರ ಬೇರ್ ಮಾಡಲಿಕ್ಕಾಗಲ್ಲ, ಹತ್ತಿಯಿಂದ ಬಿಳಿತನ ಬೇರ್ ಮಾಡಲಿಕ್ಕಾಗಲ್ಲ, ನಿಮ್ಮಿಂದ ನಿಮ್ಮ ಒಳ್ಳೆತನ ಬೇರ್ ಮಾಡಿ ಕಟ್ ಮಾಡಲಿಕ್ಕಾಗುತ್ತಾ? ಆಗಲ್ಲ. ಹಾಗೆ ದೇವರ ಸ್ವಾತಂತ್ರ್ಯ ದೇವರ ಗುಣ, ಅದನ್ನು ಬೇರ್ ಮಾಡಲಿಕ್ಕಾಗುತ್ತಾ? ದೇವರಿಂದ ಸಪರೇಟ್ ಮಾಡಲಿಕ್ಕಾಗುತ್ತಾ? ಅದನ್ನ 3/4, 2/4 ಅಂತ ಕಟ್ ಮಾಡಲಿಕ್ಕಾಗುತ್ತಾ? ಮತ್ತೆ ದೇವ ಸ್ವಾತಂತ್ರ್ಯ ಗುಣವನ್ನ ತೆಗೆದ, ಕತ್ತರಿಸಿದ, ಬ್ರಹ್ಮದೇವರಿಗೆ ಜಾಸ್ತಿ ಕೊಟ್ಟ, ನಮಗೆ ಸ್ವಲ್ಪ ಕೊಟ್ಟ ಅಂತ ಹೇಳ್ತಾರಲ್ರಿ ಇನ್ನೊಬ್ಬರು ಇದ್ದಾರೆ. ದಾಸರಾಯರು ಹೇಗ್ರಿ ಹೇಳ್ತಾರೆ ಸ್ವಾತಂತ್ರ್ಯ ಸಪರೇಟ್ ಮಾಡಲಿಕ್ಕೆ ಆಗಲ್ಲ, ಇಷ್ಟು ಕೊಟ್ಟ ಅಷ್ಟು ಕೊಟ್ಟ ಅಂತ ಹೇಳ್ತಾರೆ, ಅದೇನೋ ನಮಗೆ ಹಿಡಿಸ್ತಾ ಇಲ್ಲ ಅಂತ ಒಂದು ಕಡೆ ಇಬ್ರು. ಇನ್ನೊಂದು ಕಡೆ ನಮಗೆ ಕೊಟ್ಟೇ ಬಿಟ್ಟ ಅಂತ ಕುಣಿಯೋರು ಒಬ್ರು, ಇಬ್ರು ಸೇರಿ ತಲೆ ಕೆಡಿಸ್ತಾ ಇದ್ದಾರೆ. ಏನ್ ಮಾಡಬೇಕು ಅರ್ಥ ಆಗಲ್ಲ. ದಾಸರಾಯರು ಸೈಲೆಂಟ್ ಆಗಿ ಕಂಬದಲ್ಲಿ ಕೂತ್ಕೊಂಡಿದ್ದಾರೆ, ಮಾತಾಡೋದೇ ಇಲ್ಲ ಅವರು. ನಮ್ ತಲೆ ಕೆಟ್ಟು ಹೋಗ್ತಾ ಇದೆ. ಅವಾಗ ಹೇಳುತ್ತಾರೆ, ಚೆನ್ನಾಗಿರುತ್ತೆ, ಸ್ವಾತಂತ್ರ್ಯ ದೇವರ ಗುಣವಯ್ಯ, ನಾನು ಹೇಳಿದ್ದನ್ನ ಸ್ವಲ್ಪ ಸರಿಯಾಗಿ ನೋಡಿ ಹರಿಕಥಾಮೃತ ಸಾರ. ದೇವ ತನ್ನ ಅಪಾರ ಸ್ವಾತಂತ್ರ್ಯ ಅಲ್ಲಿ ಹಾಕ್ತಾರೆ, ನಿಜ ಸ್ವಾತಂತ್ರ್ಯ ಗುಣವ ಅಂದ್ರು. ಗುಣವ ಅಂತ ಹೇಳಿದರೆ ಅದು ದೇವರಿಂದ ಸಪರೇಟ್ ಮಾಡಲಿಕ್ಕಾಗಲ್ಲ. ದೇವರ ಸ್ವಾತಂತ್ರ್ಯ ಅಂದ್ರು ದೇವರು ಅಂದ್ರು ಒಂದೇ, ಅದನ್ನ ಕತ್ತರಿಸಿ ಇನ್ನೊಬ್ಬರಿಗೆ ಕೊಡ್ಲಿಕ್ಕಾಗಲ್ಲ. ಮತ್ತೆ ದೇವ ದತ್ತ ಸ್ವಾತಂತ್ರ್ಯ ಕೊಟ್ಟ ಅಂತ ಹೇಳ್ತಾರಲ್ರಿ ಅಂದ್ರೆ, ಅವಾಗ ಹೇಳ್ತಾರೆ ದತ್ತ ಸ್ವಾತಂತ್ರ್ಯ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಅದಕ್ಕೆ ಹೇಳುತ್ತಾರೆ ಜಮಖಂಡಿ ವಾದಿರಾಜಾಚಾರ್ಯರು ಹರಿಕಥಾಮೃತ ಸಾರಕ್ಕೆ, ಯಾವುದು ಕನ್ನಡದ ಹರಿಕಥಾಮೃತ ಸಾರಕ್ಕೆ ಸಂಸ್ಕೃತದ ವ್ಯಾಖ್ಯಾನ ಬರೆದರು, ಪ್ರಮಾಣಗಳ ಸಹಿತ ಕೊಟ್ರು. ಏನಯ್ಯ ದಾಸರಾಯರು ಹೇಳಿದ್ದು ಅಂದ್ರೆ, ಹೇಳುತ್ತಾರೆ ದತ್ತ ಸ್ವಾತಂತ್ರ್ಯಾಖ್ಯ ರೂಪೇಣ ಜೀವೇ ಪ್ರವೇಶ ಅಂತ ಹೇಳುತ್ತಾರೆ. ಏನು ಮಾಡಿದ ಸ್ವಾಮಿ ಇಷ್ಟು? ಬ್ರಹ್ಮದೇವರು ಮೊದಲುಕೊಂಡು, ಯಾಕೆ ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲರೂ ಶುದ್ಧ ಸ್ವತಂತ್ರರೇ. ಅದನ್ನ ಶಾಸ್ತ್ರ ಚೆನ್ನಾಗಿ ಹೇಳುತ್ತೆ, ವಿಷ್ಣು ರಹಸ್ಯ ಹೇಳುತ್ತೆ, ಸ್ಪಂದಿತುಂ ನೈವ ಶಕ್ಯತೆ. ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಂದು ಜೀವರಾಶಿ ತಾವಾಗಿ ಉಸಿರಾಡಲು ಸಮರ್ಥರಲ್ಲ. ಉಸಿರಾಡ್ಲಿಕ್ಕೂ ದೇವರೇ ಬೇಕು. ಹಾ, ದೇವರೇ ಬೇಕು ಅಂದ್ರೆ ಹೇಗ್ರಿ ಆಡಿಸ್ತಾನೆ ಅಂದ್ರೆ, ಅವಾಗ ಹೇಳುತ್ತಾರೆ ಎಲ್ಲರೊಳಗೆ ದೇವ ತೂರಿದ. ವೇದ ಪಾರಾಯಣ ಮಾಡ್ತಿರಲ್ಲ, ಸೃಷ್ಟ್ವ ತದೇವಾನು ಪ್ರಾವಿಶತ್ ತದನು ಪ್ರವೇಶ್ಯ ಅಲ್ವಾ ಹೇಳುತ್ತಾರೆ. ಜಗತ್ತನ್ನ ಸೃಷ್ಟ್ವ ಸೃಷ್ಟಿ ಮಾಡಿದ, ಅದು ಹೀಗೇ ಇತ್ತು, ಏನು ಮಾಡಬೇಕು? ತದೇವಾನು ಪ್ರಾವಿಶತ್, ಅದರೊಳಗೆ ತಾನು ಪ್ರವೇಶ ಮಾಡಿದ. ಹೇಗೆ ತದನು ಪ್ರವೇಶ್ಯ, ಒಳಗೇನು ಮಾಡುತ್ತಾನೆ? ಎಲ್ಲವನ್ನ ಆಟ ಆಡಿಸ್ತಾನೆ. ಇದು ವೇದ ಹೇಳಿದ್ದು, ಅದನ್ನೇ ಉಪನಿಷತ್ ಹೇಳಿದ್ದು, ಅದನ್ನೇ ದಾಸರಾಯರು ಹೇಳಿದ್ದು. ಸ್ವಾಮಿ ಎಲ್ಲರಲ್ಲಿ ನಿಂತ, ಇಡೀ ಬ್ರಹ್ಮದೇವರು ಮೊದಲುಕೊಂಡು ಪ್ರತಿಯೊಂದು ಜೀವರಾಶಿಯಲ್ಲಿ ನಿಂತ. ನಿಂತೇನು ಮಾಡುತ್ತಾ ಇದ್ದಾನೆ? ದತ್ತ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಕೊಟ್ಟ ಅಂದ್ರೆ ಅರ್ಥ ಏನು? ಅವಾಗ ಹೇಳುತ್ತಾರೆ ಬ್ರಹ್ಮದೇವರು, ಏನ್ ಮಾಡ್ಬೇಕ್ರಿ ಅವರ ಡ್ಯೂಟಿ? ಇಡೀ ಜಗತ್ತನ್ನು ಸೃಷ್ಟಿ ಮಾಡಬೇಕು, ಎಷ್ಟು ಕೆಲಸ ಇದೆ, ಆ ಕೆಲಸ ಮಾಡಲಿಕ್ಕೆ ಅವರಿಗೆಷ್ಟು ತಾಕತ್ತು ಬೇಕು? ಅದು ದೇವ ನೋಡಿದ. ಅದಕ್ಕೆ ಬ್ರಹ್ಮದೇವರಲ್ಲಿ ನಿಂತು ತನ್ನ ಶಕ್ತಿಯನ್ನೇ ಪ್ರಕಟ ಮಾಡಿದ. ತನ್ನ ಶಕ್ತಿ ಪ್ರಕಟ ಮಾಡೋದು ಅಂದ್ರೆ ಸುಮ್ಮನೆ ಶಬ್ದಗಳು ಬಳಸಬೇಡ್ರಿ, ನಮ್ಮ ತಲೆಗೆ ಅರ್ಥ ಆಗೋಂಗ್ ಹೇಳಬೇಕು ಅಂತ. ಏನೂ ಇಲ್ಲಯ್ಯ, ಬ್ರಹ್ಮದೇವರ ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಇಡೀ ಶರೀರದಲ್ಲಿ ತಾನೇ ನಿಂತ. ಎಲ್ಲಾ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳಿಟ್ಟು ನಿಂತ. ಬ್ರಹ್ಮದೇವರಿಂದ ಕೈ, ತನ್ನ ಕೈ ಕದಲಿಸಿ ಬ್ರಹ್ಮದೇವರ ಕೈ ಕದಲಬೇಕು, ಕಾಲು ಕದಲಿಸಿದ್ರೆ ಕಾಲು ಕದಲಬೇಕು, ಅವರ ಮನಸ್ಸಿನಲ್ಲಿ ಪ್ರೇರಣೆ ಮಾಡಿದರೆ ಮನಸ್ಸು ಆಕ್ಟಿವೇಟ್ ಆಗಬೇಕು. ಈ ತರ ಬ್ರಹ್ಮದೇವರಲ್ಲಿ ತಾನೇ ನಿಂತು ಚಟುವಟಿಕೆ ಮಾಡಿಸಲಿಕ್ಕೆ ಶುರು ಮಾಡಿದ. ಅವಾಗ ಹೇಳ್ತಾರೆ ದೇವರಲ್ಲಿ ಸ್ವಾತಂತ್ರ್ಯ ಶಕ್ತಿ ಎಷ್ಟಿದೆ ಅದಕ್ಕಂದ್ರು ಅಪಾರ, ನಮಗೆ ಪಾರವೇ ಇಲ್ಲ ಅಷ್ಟಿದೆ. ಆ ಶಕ್ತಿಯಲ್ಲಿ ಇಡೀ ಜಗತ್ತಿನಲ್ಲಿ ಎಲ್ಲರೊಳಗೆ ನಿಂತು ಅವರವರ ಕೆಲಸ ಮಾಡಿಸಲಿಕ್ಕೆ ಬ್ರಹ್ಮದೇವರಲ್ಲಿ ಒಂದು ರೂಪದಿಂದ ನಿಂತ ಹಾಗೆ 14 ಲೋಕದಲ್ಲಿರುವ ಎಲ್ಲಾ ಚೇತನ ರಾಶಿಗಳಲ್ಲಿ ಒಂದೊಂದು ರೂಪದಿಂದ ನಿಂತು ಅವರವರ ಚಟುವಟಿಕೆ ಮಾಡಿಸಲಿಕ್ಕೆ ದೇವ ಶುರು ಮಾಡಿದ. ಆ ಚಟುವಟಿಕೆ ಮಾಡಿಸಲಿಕ್ಕೆ ದೇವ ಖರ್ಚು ಮಾಡಿದ ಶಕ್ತಿಯ ಪರ್ಸೆಂಟೇಜ್ ದತ್ತ ಸ್ವಾತಂತ್ರ್ಯ. ತನ್ನ ಶಕ್ತಿಯನ್ನ ಬ್ರಹ್ಮದೇವರಲ್ಲಿ ಎಷ್ಟು ಖರ್ಚು ಮಾಡುತ್ತಾನೆ ಅಷ್ಟು ಖರ್ಚು ನಮಗೆ ಇಲ್ಲ, ಹುಟ್ಟಿಂದು ಕೊಡೋದು ತಾನೆ, ಅದಕ್ಕೆ ಹೆಚ್ಚು ಖರ್ಚು ನಮ್ಮಲ್ಲಿ ಇಲ್ಲ. ಹೆಚ್ಚು ಶಕ್ತಿ ದೇವರು ಪ್ರಕಟ ಮಾಡಲಿಲ್ಲ ನಮ್ಮಲ್ಲಿ, ಎಷ್ಟು ಎಷ್ಟು ಬೇಕೋ ಅಷ್ಟೇ ಮಾಡಿಸಿದ. ಬ್ರಹ್ಮದೇವರಲ್ಲಿ ತನ್ನ ಶಕ್ತಿ ಜಾಸ್ತಿ ತೋರಿದ, ಅವರ ಕೆಲಸವೆಲ್ಲ ಮಾಡಿದ. ಹಾಗಾದರೆ ಬ್ರಹ್ಮದೇವರಲ್ಲಿ ದೇವರು ತೋರಿದ ಶಕ್ತಿ ಎಷ್ಟು, ನಮ್ಮಲ್ಲಿ ತೋರಿದ ಶಕ್ತಿ ಎಷ್ಟು ಅಂದ್ರೆ ದೇವರು ತೋರಿದ ಶಕ್ತಿಯ ಪರ್ಸೆಂಟೇಜ್ ಹಾಕಿದ್ರಷ್ಟೇ ಹೊರತು ತನ್ನ ಶಕ್ತಿಯನ್ನ ಕಿತ್ತು ಕಟ್ ಮಾಡಿ ನಮಗೆ ಕೊಟ್ಟ ಅಂತಿಲ್ಲ. ದತ್ತ ಸ್ವಾತಂತ್ರ್ಯವನ್ನ ಅಪಾರ್ಥ ಮಾಡಿಕೊಂಡ ಗುಂಪು ಹೇಳೋದೇ ಅದು, ದೇವರು ತನ್ನ ಶಕ್ತಿ ಟ್ಯಾಬ್ಲೆಟ್ ತರ ಕಿತ್ತು ಕೊಟ್ಟ, ನಾವು ನುಂಗ್ಬಿಟ್ರೆ ಆಯಿತು. ಅದಕ್ಕೆ ಈ ದೇವ ಹೋಯ್ತಾ, ದತ್ತ ಸ್ವಾತಂತ್ರ್ಯ ದೇವ ಏನು, ನಮಗೆ ಸ್ವಾತಂತ್ರ್ಯ ಇಲ್ಲ, ದೇವರು ಕೊಟ್ಬಿಟ್ಟ, ನಮ್ ಖುಷಿ ಬಂದಂತೆ ನಾವಿರಬಹುದು. ಇಲ್ಲ, ದತ್ತ ಸ್ವಾತಂತ್ರ್ಯ ಅಂದ್ರೆ ಸ್ವಾಮಿಯೇ ನಮ್ಮೊಳಗೆ ನಿಂತು ನಮ್ಮ ಕರ್ಮಾನುಸಾರ ನಮ್ಮ ಕಾರ್ಯಗಳನ್ನ ಮಾಡಿಸಲಿಕ್ಕೆ ತಾನು ಪ್ರಕಟ ಮಾಡಿದ ಶಕ್ತಿ, ತೋರಿದ ಶಕ್ತಿ. ಇಷ್ಟ ಒಟ್ಟಾರೆ ಏನಾಯ್ತು, ನಾವಂತೂ ಅಸ್ವತಂತ್ರರೇ ಅಂತ ಆಯಿತು. ಆವಾಗ ಪ್ರಶ್ನೆ, ಹೌದಯ್ಯ ನಮ್ದೇನಿದೆ, ಎಲ್ಲ ದೇವರೇ ಮಾಡಿಸೋದು. ಯಾರೋ ಕೂತಿದ್ರು, ಪಟ ಅಂತ ಹೊಡೆದದ್ದಾಯಿತು, ಯಾಕೆ ಹೊಡಿತೀರಾ, ಸ್ವಾಮಿ ಮಾಡಿಸಿದ ಅಲ್ಲ. ಹೌದಲ್ಲೇನ್ರಿ, ಅಲ್ಲ ಅಂತೀರ ಯಾರಾದ್ರು, ಸ್ವಾಮಿ ಮಾಡಿಸಿದ್ದ ಅಲ್ವಾ, ಮತ್ತೆ ಏನು ಮಾಡಬೇಕಿದಕ್ಕೆ? ಇದಕ್ಕೆ ಉತ್ತರ ಕೊಡಲಾರದೆ ಏ ಈಗಲ್ಲ ಏನಿಲ್ಲ ಇಂದು ನೀ ಮಾಡ್ಕೋ ಅಂತ ಹೇಳೋ ಉತ್ತರ ಬಂತು. ಇದಕ್ಕೆ ಉತ್ತರ ಕೊಡಬೇಕಲ್ಲ. ಅವಾಗ ಹೇಳ್ತಾರೆ ದಾಸರಾಯರು, ಎಂಥ ಶುದ್ಧವಾದ ಮಾತನ್ನ ಕೃಷ್ಣ ಹೇಳಿದ್ದನ್ನೇ ಹೇಳುತ್ತಾನೆ. ಕೃಷ್ಣ ಒಂದು ಮಾತು ಹೇಳುತ್ತಾನೆ, ಕರ್ಮಣಿ ಅಕರ್ಮ ಯಃ ಪಶ್ಯೇತ್, ಎಂಥ ಮಾತು. ಕರ್ಮದೊಳಗೆ ಅಕರ್ಮವನ್ನು ನೋಡಬೇಕಂತೆ. ಅಕರ್ಮಣಿ ಚ ಕರ್ಮಯಃ, ಅಕರ್ಮದಲ್ಲಿ ಕರ್ಮ ಯಾರು ನೋಡುತ್ತಾರೋ ಸ ಬುದ್ಧಿಮಾನ್ ಮನುಷ್ಯೇಶು, ಅವ ಬುದ್ಧಿವಂತ ಅಂದ್ರು. ನನ್ನ ತಲೆ ಕೆಟ್ಟೋಯ್ತು. ಅಲ್ಲ, ಕರ್ಮದಲ್ಲಿ ಅಕರ್ಮ ನೋಡೋದು ಅಂದ್ರೇನು, ಅಕರ್ಮದಲ್ಲಿ ಕರ್ಮ ನೋಡೋದು ಅಂದ್ರೇನು, ಕೃಷ್ಣಾನಿ ಬಂದದ್ದು ಯಾಕೆ ಹೇಳಲಿಕ್ಕೋ ತಲೆ ಕೆಡಿಸ್ಲಿಕ್ಕೋ ಅಂದ್ರು. ಈಗೆಲ್ಲ ಟ್ವಿಸ್ಟ್ ಮಾಡಿ ಹೇಳಿಬಿಟ್ರೆ ಗತಿ. ಅದಕ್ಕೆ ಹೇಳ್ತಾ ಇದ್ದಾರೆ, ನಮಗ ಅರ್ಥ ಆಗಿಲ್ಲಲ್ಲ, ದಾಸರಾಯರು ಬಂದ್ರು, ಎಂಥ ಇದು, ಮಾಡುತ್ತಲಿರಬೇಕು ಮಾಡಿಲ್ಲ ಎನ್ನಬೇಕು, ಇದೇನ್ರಿ, ಅಡಿಗೆ ಇಟ್ಟದ್ದಾಯಿತು, ಅಡಿಗೆ ಇಟ್ಟ ಮೇಲೆ ಹೊತ್ತೋಗಿದ್ದಾಯಿತು, ಅಡಿಗೆ ಇಟ್ಟದ್ದಾಯಿತು, ಅಡಿಗೆ ಹೊತ್ತೋಗಿದ್ದಾಯಿತು, ಕೆಳಗೆ ಹೊತ್ತೋಗಿದ್ದಾಯಿತು, ಕರೆಕ್ಟ್ ಹೋಗಿದೆ. ಬಡಿಸಿದಾಗ ಕೇಳಿದ್ರು, ಯಾರು ಅಡಿಗೆ ಮಾಡಿದ್ದು, ಮಾಡಿಲ್ಲ ಎನ್ನಬೇಕು. ಅಡಿಗೆಯವರೊಂದು, ನಾ ಮಾಡಿಲ್ಲ ಅಂತೇಳಿ, ಗತಿ ಏನು ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಾಡುತ್ತಲಿರಬೇಕು ಮಾಡಿಲ್ಲ ಎನ್ನಬೇಕು ಎಂಬುದಕ್ಕೆ ನಮ್ಮ ಕೃಷ್ಣ ಹೇಳಿದ್ದು ಕರ್ಮಣಿ ಅಕರ್ಮ ಯಃ ಪಶ್ಯೇತ್ ಎಂಬುದಕ್ಕೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ. ಹೇಳ್ತಾರೆ, ಅಸ್ವತಂತ್ರತಯ, ಜೀವ ಅಸ್ವತಂತ್ರನಾದ್ದರಿಂದ ದೇವ ತನ್ನೊಳಗಿದ್ದು ಯಾವ ಯಾವ ಕರ್ಮಗಳು ಮಾಡಿಸ್ತಾನೋ ಅದು ಮಾಡ್ತಾನೇ ಇರಬೇಕು. ದೇವ ಮಾಡಿಸಿದ್ದು ಮಾಡ್ತಾ ಇರಬೇಕು. ನೀ ಮಾಡಿದ್ಯಾ ಅಂದರೆ ಆ ಕರ್ಮ ಮಾಡ್ತಾ ಇರೋ ಕಾಲಕ್ಕೆ ನೋಡಿ, ನಿತ್ಯ ಕರ್ಮ ನಡೀತಾ ಇರುತ್ತೆ, ಹೌದಾ ಅಲ್ವಾ. ಬೆಳಿಗ್ಗೆ ಎದ್ದು ಕೂಡಲೇ ಯಾರಿಗಾದ್ರೂ ಸರಿ ದೇವರೇ ಮಾಡಿಸ್ತಾ ಇದ್ದಾರೆ ನೆನಪಾಗ್ತಾ ಇದೆಯಾ, ಅಪ್ಪನಾಣೆ ಆಗಲ್ಲ, ಬೆಳಿಗ್ಗೆ ಎದ್ದು ಕೂಡಲೇ ಓಡಬೇಕು, ಟೈಮ್ ಇದು ಸಾರ 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 ಓಡ್ತಾ ಇರ್ತೇವೆ. ಈ ಕರ್ಮ ಪ್ರವಾಹ ಹೋಗೋ ಕಾಲಕ್ಕೆ ದೇವರು ಇದ್ದಕ್ಕಿದ್ದಂತೆ ಅಲಾರಂ ಹೊಡಿತಾನೆ, ಇದೆಲ್ಲ ನೀನೇ ಮಾಡ್ತಾ ಇದೀಯಾ ಅಂದ್ರೆ, ಯಪ್ಪ ಇದೆಲ್ಲ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ನಾನಾಗಿ ಸ್ವತಂತ್ರನಾಗಿ ಏನೂ ಮಾಡತಾ ಇಲ್ಲ ಎಂಬ ಎಚ್ಚರ ಯಾರಿಗಿರುತ್ತೋ ಅವ ಬುದ್ಧಿವಂತ ಅಂತ ಕೃಷ್ಣ ಹೇಳಿದ. ಇನ್ನ ಅಕರ್ಮಣಿ ಚ ಕರ್ಮಯ ಅಂತ ಹೇಳಿದರೆ, ಅಕರ್ಮಣಿ ತಾನು ಕರ್ಮವೇ ಮಾಡ್ತಾ ಇಲ್ಲದಿದ್ದ ಕಾಲಕ್ಕೆ ಕರ್ಮ ಮಾಡ್ತಾ ಇದ್ದೀನಿ ಅಂತ ಯಾರು ನೋಡುತ್ತಾರೋ ಅವನು ಬುದ್ಧಿವಂತ. ಇದೇನ್ರಿ ಅಂದ್ರೆ ಹೇಳ್ತಾರೆ, ಎಚ್ಚರ ಕಾಲದಲ್ಲಿ ಜಾಗ್ರದ ಅವಸ್ಥೆಯಲ್ಲಿ ನಮ್ಮಿಂದ ಕರ್ಮಗಳಾಗ್ತಾ ಇರುತ್ತಲ್ವ, ಅವಾಗ ನಾನಲ್ಲ ಇದು ಮಾಡುತ್ತಾ ಇರೋದು, ಸ್ವತಂತ್ರವಾಗಿ ನಾನು ಮಾಡುತ್ತಾ ಇಲ್ಲ, ದೇವ ನನ್ನಿಂದ ಮಾಡಿಸಿದರೆ ನಾ ಮಾಡುತ್ತಾ ಇದ್ದೇನೆ ಅಂತ ತಿಳಿದವ ಬುದ್ಧಿವಂತ ಹೇಗೋ ಸ್ವಪ್ನ ಸುಷುಪ್ತಿಗಳಲ್ಲಿ, ಅದರಲ್ಲೂ ಸ್ವಪ್ನದಲ್ಲಿ ನಮ್ಮಿಂದ ಏನೂ ಕೆಲಸ ಆಗದೇ ಇರುವಾಗ, ನಮ್ಮಿಂದ ಏನೂ ಕೆಲಸ ಆಗದೇ ಇರುವಾಗ ಸ್ವಪ್ನದಲ್ಲಿ ಓಡಾಡತಾ ಇರುವಾಗ ಆ ಓಡಾಟವೆಲ್ಲ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಆ ಕರ್ಮ ನನ್ನಿಂದ ಚೂರು ಆಗ್ತಾ ಇಲ್ಲ, ಸ್ವಾಮಿಯೇ ಮಾಡಿಸಿದ್ದು ಅಂತ ಯಾರು ತಿಳಿಯುತ್ತಾನೋ ಅವ ಬುದ್ಧಿವಂತ ಅಂದ್ರು. ಇಷ್ಟೆಲ್ಲ ಅರ್ಥ ದಾಸರು ಚಿಕ್ಕ ಮಾತಲ್ಲಿ ಹೇಳಿಬಿಟ್ರು. ಮಾಡುತ್ತಲಿರಬೇಕು, ಬ್ರಾಕೆಟಲ್ಲಿ ದೇವರು ಮಾಡಿಸಿದ್ದನ್ನ ಮಾಡುತ್ತಲಿರಬೇಕು, ಮಾಡಿಲ್ಲ ಎನ್ನಬೇಕು ಅಂದ್ರೆ ನಾನಾಗಿ ಮಾಡಿಲ್ಲ ಅಂತೆನಬೇಕು. ಎಷ್ಟು ಚೆನ್ನಾಗಿದೆ ಅಲ್ವಾ, ಅದನ್ನ ಹೇಳುತ್ತಾ ಇದ್ದಾರೆ. ಹಾಗಾದರೆ ಇಲ್ಲಿಗೆ ಬಂದರೆ ಸಮದುಃಖ ಸುಖಂಧೀರಂ ಸೋಮ್ರತತ್ವಾಯ ಕಲ್ಪತೆ, ಇದನ್ನು ಹೇಗನ್ಬೇಕು? ಯಾರಾದರೆ ಸುಖ ಬಂದರೆ ದುಃಖ ಬಂದರೆ ಎರಡನ್ನೂ ಕೂಡ ನೋಡಿದಾಗ ಅಪ್ಪ ನನ್ನ ಆ ಭಗವಂತನ ನೆನಪಿಗೆ ಎರಡೂ ಶತ್ರುಗಳೇ ಬರ್ತಾ ಇವೆ ಅಂತ ಯಾರಿಗೆ ನೆನಪು ಬರುತ್ತೋ ಎರಡಕ್ಕೂ ದೂರವಾಗಿ ಮನಸ್ಸಿನಿಂದ ಆ ಸುಖ ಬಂದರೂ ಹಿಗ್ಗಲ್ಲ. ಯಾರಾದರೂ ಹಾವು ಬರ್ತಾ ಇದ್ರೆ, ಬಂಗಾರದ ಹಾವು ಕಚ್ಚಲಿಕ್ಕೆ ಬರ್ತಾ ಇದೆ, ಕಚ್ಚಲಿಕ್ಕೆ ಬರ್ತಾ ಇದ್ರೆ ಅಯ್ಯೋ ಬಂಗಾರದ ಹಾವ್ರಿ ಕಚ್ಚಲಿ ಅಂತ ಯಾರನ್ನು ಇರ್ತೀರಾ, ಓಡಿ ಹೋಗ್ತೀರಿ. ಅದೇ ಕಪ್ಪಗಿರುವ ಕಲ್ಲಿನ ಹಾವೇ ಅದು ಕಚ್ಚಲಿಕ್ಕೆ ಬರ್ತಾ ಇದೆ, ಥೂ ಅಂತ ಹೋಗ್ತೀರಾ? ಎರಡೂ ಒಂದೇ, ಸುಖ ದುಃಖ ಎರಡೂ ಹಾವುಗಳೇ, ಎರಡೂ ಕಚ್ಚೋದೆ, ದೇವರ ನೆನಪನ್ನು ಹಾಳು ಮಾಡೋದೆ, ಎರಡೂ ತಿಳ್ಕೊಂಡಾಗ ನೀನು ಏನ್ ಬೇಕಾದ್ರೂ ಕಚ್ಚು, ನನ್ನ ಸ್ವಾಮಿಯ ನೆನಪು ನಾನು ಬಿಡಲ್ಲ ಅಂತ ಇರುವವನೇ ಧೀರ ಅಂದ ಕೃಷ್ಣ. ಅದೇಗ್ ಬರುತ್ತಪ್ಪ ಕೃಷ್ಣ ಸ್ವಲ್ಪ ಹೇಳು ಅಂತ ಅರ್ಜುನ ಕೇಳಿದ. ಏನಿಲ್ಲೋ ಅರ್ಜುನ, ನಿನ್ನೊಳಗೆ ನಾನು ಇದ್ದೀನಲ್ಲ, ನನ್ನನ್ನ ಧೀರ ಅಂತ ಸ್ಮರಣೆ ಮಾಡು, ನಿನ್ನ ಧೀರನನ್ನಾಗಿ ಮಾಡುತ್ತೇನೆ. ಅಂದರೆ ಸುಖ ಬಂದಾಗ ನಿನಗೆ ನಾನೇ ಒಳಗಿದ್ದು ಎಚ್ಚರ ಕೊಡ್ತೇನೆ, ದುಃಖ ಬಂದಾಗ ನಾನೇ ಎಚ್ಚರ ಕೊಟ್ಟು ನನ್ನ ನೆನಪಿನಲ್ಲಿ ನಿನ್ನ ಮನಸ್ಸಿರುವಂತೆ ಮಾಡಿಬಿಡುತ್ತೇನೆ. ಎಷ್ಟು ಚೆನ್ನಾಗಿದೆ! ಇದನ್ನ ಮಾರ್ಜಾಲ ಕಿಶೋರನ್ಯಾಯ ಅಂತಾರೆ. ಇದಕ್ಕೆ ಬೇಕಾಗಿದ್ದೇನಯ್ಯ ಅಂದ್ರೆ ಧೀರ ಅಂತ ಸ್ವಾಮಿ ಹೇಳ್ತಾ ಇದ್ದಾನೆ. ನಾನು ನಿನ್ನೊಳಗಿರುವ ಧೀರ ನನ್ನ ಗುಣ ಪ್ರಕಟ ಮಾಡಿದರೆ ನೀನು ಬದುಕ್ತೀಯ. ಆದ್ದರಿಂದ ಒಂದು ಗುಣ ಚಿಂತನೆ ಕೊಟ್ಟ ಕೃಷ್ಣ, ಯಾವುದು? ದೇವರನ್ನ ಧೀರ ಅಂತ ಚಿಂತನೆ ಮಾಡಿದರೆ ನಾವು ಬದುಕ್ತೇವೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ನಾ ಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಹ ಅನಯೋ ತತ್ವದರ್ಶಿಭಿ. ಇಲ್ಲಿ ಹೇಳುತ್ತಾ ಇದ್ದಾರೆ, ಇಲ್ಲಿ ಸತ್ತು ಅಸತ್ತು ಅಂತ ಎರಡಿವೆ. ಸತ್ತು ಅಂದ್ರೆ ಏನು, ಅಸತ್ತು ಅಂದ್ರೆ ಏನು ಅಂತ ಹೇಳುತ್ತಾರೆ. ಸತ್ತು ಅಂದ್ರೆ ಇರೋದು, ಅಸತ್ತು ಅಂದ್ರೆ ಇಲ್ಲಾಗಿರೋದು ಅಲ್ಲ ಅಂದ್ರು. ಕಾರಣ ಬೇರೆ ಇದೆ. ಸತ್ತು ಅಂದ್ರೆ ಕಾರಣವನ್ನ ಸತ್ ಅಂತ ಕರೀತಾರೆ, ಕಾರ್ಯವನ್ನ ಅಸತ್ತು ಅಂತ ಕರೀತಾರೆ. ಏನ್ರಿ ಮತ್ತದ ಅರ್ಥ ಆಗಿಲ್ಲ? ಅವಾಗ ಹೇಳ್ತಾರೆ, ಇಡೀ ಜಗತ್ತು ತಯಾರಾಗಲಿಕ್ಕೆ ಯಾವುದು ಕಾರಣ? ಪ್ರಕೃತಿ ಕಾರಣ. ಅದನ್ನ ಸತ್ ಅಂತ ಕರೆದರು. ಪ್ರಕೃತಿಯಿಂದ ತಯಾರಾದ ಜಗತ್ತಿಗೆ ಅಸತ್ತು ಕಾರ್ಯ ಅಂತ ಕರೆದರು. ಇನ್ನರ್ಥ ಆಗಿಲ್ಲ, ಮಣ್ಣಿದೆ ಮಡಕೆ ಇದೆ, ಮಣ್ಣಿಂದ ಮಡಕೆ ತಯಾರಾಯಿತು, ಮಡಕೆ ಮಣ್ಣಿನ ಕಾರ್ಯ, ಮಣ್ಣಿಂದಲೇ ಮಡಕೆ ತಯಾರಾಗುತ್ತೆ, ಮಣ್ಣು ಮಡಕೆಗೆ ಕಾರಣ. ಅಂದರೆ ಕಾರಣವನ್ನ ಸತ್ ಅಂತಾರೆ, ಕಾರ್ಯವನ್ನ ಅಸತ್ತು ಅಂತಾರೆ. ಅದನ್ನು ಹೇಳ್ತಾರೆ, ನ ಅಸತಃ ವಿದ್ಯತೆ ಭಾವ, ಸತಃ ಅಭಾವ ನ ವಿದ್ಯತೆ ಎಂದು. ಏನಿದು ಅಂದ್ರೆ ಹೇಳ್ತಾರೆ, ಕಾರಣವಾದ ವಸ್ತುಗಳಿವೆ, ಅದರಿಂದ ತಯಾರಾದ ವಸ್ತುಗಳು ಇವೆ. ಈ ಕಾರಣವಾದ ವಸ್ತುಗಳಿಗೆ ಅಭಾವ ಅಂಬೋದಿಲ್ಲ, ಕಾರ್ಯವಾದ ವಸ್ತುಗಳಿಗೆ ಭಾವ ಅಂಬೋದಿಲ್ಲ ಅಂದ್ರು. ಏನಪ್ಪ ಅರ್ಥ ಅಂದ್ರೆ, ಭಾವ ಅಂದ್ರೇನು, ಅಭಾವ ಅಂದ್ರೇನು ಅಂತ ಮತ್ತು ಪ್ರಶ್ನೆ. ಸಾಕಾಚಾರ್ಯ ಬಿಡ್ಬಿಡಿ ಅಂತ ಹೇಳ್ತೀರಾ? ಏನೋ ಭಾವ 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 ಇನ್ನ ಗೊತ್ತು, ಈ ಭಾವಗಳು ಏನು ಏನು ಅರ್ಥವೇ ಆಗಲ್ಲ. ಸರಿ, ಇದು ಕಂಪಲ್ಸರಿ ಸಬ್ಜೆಕ್ಟ್, ಕೃಷ್ಣ ಹೇಳಿದ್ದು ಇದು ಆಪ್ಷನ್, ಬೇಡ ನಮ್ಗೆ ಗೀತಾ ಬೇಕಾಗಿಲ್ಲ, ಇನ್ನೊಂದು ಸಬ್ಜೆಕ್ಟ್ ತಗೊಳ್ತೀನಿ ಅಂದ್ರೆ ಮೇಲೆ ಎಂಟ್ರಿ ಬೋರ್ಡೇ ಇಲ್ಲ, ಗೆಟ್ ಔಟ್ ಅಂತ ಹೇಳ್ಬಿಡ್ತಾರೆ. ಗೀತಾ ಅರ್ಥ ಮಾಡಿಕೊಳ್ಳೇಬೇಕು, ಇಲ್ಲಾಂದ್ರೆ ಕೆಲಸ ಇಲ್ಲವ ರಾಯರಿಗೆ. ಗೀತಾ ವಿವೃತಿ ಜಯ, ನಮ್ಮ ಮಧ್ವರಾಯರಿಗೆ ಗೀತಾ ಭಾಷ್ಯ ಬರೆದ್ರು, ಗೀತಾ ತಾತ್ಪರ್ಯ ಬರೆದ್ರು, ಏನ್ರಿ ಏ ಎಲ್ಲ ಹೇಳ್ಬಿಡ್ಬೋದಲ್ಲ, ಬಹಳ ಟಫ್ ಆ ಸಬ್ಜೆಕ್ಟ್ ಎಲ್ಲ ಬಿಟ್ಬಿಟ್ರೆ ಅಂತ ಹೇಳಿಬಿಟ್ರೆ ಸಿಂಪಲ್ ಆಗಿಬಿಡ್ತಾ ಇತ್ತು. 37 ಗ್ರಂಥಗಳಲ್ಲಿ 2 ಗ್ರಂಥಗಳು ಲೆಸ್ ಆಗಿಬಿಡ್ತಾ ಇತ್ತು, ಫಸ್ಟ್ ಕ್ಲಾಸ್ ಆಗಿಬಿಡ್ತಾ ಇತ್ತು, ಸಿಲೆಬಸ್ ಇರ್ತಾ ಇದ್ದಿಲ್ಲ. 37 ಗ್ರಂಥಗಳು ಕಂಪಲ್ಸರಿ ಸಬ್ಜೆಕ್ಟ್ಸೆ, ಯಾವುದೂ ಆಪ್ಷನಲ್ ಇಲ್ಲ. ಸರಿ, ಇಲ್ಲಿ ಹೇಳುತ್ತಾರೆ, ಸಹಜವಾಗಿ ಇರುವ ವಸ್ತುಗಳನ್ನ ಭಾವ ಅಂತ ಕರೆದರು. ಸಹಜವಾಗಿ ಇರುವ ಪ್ರಕೃತಿ, ಇವಾಗ ನೋಡಿ ಕಾರ್ಯ ಕಾರಣ ಅಂತ ಬರ್ತಾ ಇದೆ. ಎಲ್ಲಿಗೆ ಹೋಗೋಣ? ಅವ್ಯಕ್ತ ತತ್ವ. ಅವ್ಯಕ್ತ ತತ್ವ ಯಾವ ತತ್ವಕ್ಕೆ ಕಾರಣ? ಮಹತ್ತತ್ವಕ್ಕೆ ಕಾರಣ, ಹೌದಾನೆ? ಅವ್ಯಕ್ತ ತತ್ವದಿಂದ ಬಂದದ್ದು ಮಹತ್ತತ್ವ, ಮಹತ್ತತ್ವಕ್ಕೆ ಕಾರಣ ಅವ್ಯಕ್ತ ತತ್ವ, ಅವ್ಯಕ್ತ ತತ್ವದಿಂದ ಬಂದದ್ದು ಮಹತ್ತತ್ವ, ಅವ್ಯಕ್ತ ತತ್ವದಿಂದ ಬಂದದ್ದು ಮಹತ್ತತ್ವ ಅಂದ್ರೆ ಅದನ್ನೇನಂದ್ರು ಕಾರ್ಯ. ಅವ್ಯಕ್ತ ತತ್ವದ ಕಾರ್ಯ ಮಹತ್ತತ್ವ, ಅವ್ಯಕ್ತ ತತ್ವಕ್ಕೆ ಮಹತ್ತತ್ವಕ್ಕೆ ಕಾರಣ ಅವ್ಯಕ್ತ ತತ್ವ, ಹೌದಾ? ಯಾವುದರಿಂದ ಯಾವುದು ಬರುತ್ತೋ ಅದು ಕಾರ್ಯ, ಯಾವುದು ಬರಲಿಕ್ಕೆ ಯಾವುದು ಕಾರಣವೋ ಅದನ್ನು ಕಾರಣ ಅಂದ್ರು. ಇಲ್ಲಿ ಸೃಷ್ಟಿಯಾದಾಗ ಮಹತ್ ಅವ್ಯಕ್ತ ತತ್ವದಿಂದ ಮಹತ್ತತ್ವ ಹೊರಗೆ ಬರುತ್ತೆ, ಹೌದಾನೆ? ಪ್ರಳಯ ಬಂದಾಗ ಮಹತ್ತತ್ವ ಅವ್ಯಕ್ತ ತತ್ವದಲ್ಲಿ ಸೇರಿಕೊಂಡ್ಬಿಡುತ್ತೆ. ಪ್ರತ್ಯೇಕ ಎಕ್ಸಿಸ್ಟೆನ್ಸ್ ಆಲ್ವೇಸ್ ಅಂತ ಇಲ್ಲ, ಅಂದ್ರೆ ದೊಡ್ಡ ರೂಪದಿಂದ ಯಾವಾಗ್ಲೂ ಇಲ್ಲ, ಎಲ್ಲಾ ಸೇರಿಕೊಂಡು ಎಲ್ಲಿಗೆ ಹೋಗುತ್ತೆ? ಸೂಕ್ಷ್ಮ ಪ್ರಕೃತಿಯಲ್ಲಿ ಎಲ್ಲಾ ಸೇರಿಬಿಡುತ್ತೆ. ಆ ಸೂಕ್ಷ್ಮ ಪ್ರಕೃತಿ ಎಲ್ಲಿಗೆ ಹೋಗುತ್ತೆ? ದೇವರಲ್ಲಿ ಹೋಗುತ್ತೆ. ಹಾ, ದೇವರಲ್ಲಿ ಹೋಗುತ್ತೆ ಅಂದ ಅರ್ಥ ಏನು? ಇಲ್ಲಂಗ ಆಗೋಬಿಡುತ್ತಾ, ದೇವರೇ ಆಗೋಬಿಡುತ್ತಾ? ಸೂಕ್ಷ್ಮ ಪ್ರಕೃತಿ ಹಾಂಫಟ್ ಅಂತ ಇಲ್ಲದೆ ಆಗೋಬಿಡುತ್ತಾ ಅಥವಾ ದೇವರೇ ಆಗೋಬಿಡುತ್ತಾ? ದೇವರೇ ಆಗಲ್ಲ, ಜಡ ಸೂಕ್ಷ್ಮ ಪ್ರಕೃತಿ ಆದರೂ ಕೂಡ ಅದು ದೇವರಾಗಲ್ಲ. ಮತ್ತೆ ದೇವರಾಗದೆ ದೇವರಲ್ಲಿ ಇರಬೇಕಾದ್ರೆ ಬೇರೆನೆ ಇರಬೇಕಲ್ಲ. ಅಂದರೆ ಸೂಕ್ಷ್ಮ ಪ್ರಕೃತಿ ಯಾವಾಗೂ ಇದ್ದೇ ಇದೆ, ಅದು ಇಲ್ಲ ಎಂಬೋ ಶಬ್ದವೇ ಅದಕ್ಕಿಲ್ಲ, ಹೌದಲ್ಲ? ಆದರೆ ಅದರಿಂದ ಹುಟ್ಟಿ ಬಂದ ಮಹತ್ತತ್ವ ದೊಡ್ಡದಾಗಿದೆಯಲ್ಲ, ಅದು ಇದೆ ಇವಾಗ, ಪ್ರಳಯದಲ್ಲಿ ಇಲ್ಲ. ಇಲ್ಲ ಅಂಬೋದು ಅದಕ್ಕೆ ಕೊಡುತ್ತೆ, ಸೂಕ್ಷ್ಮ ಪ್ರಕೃತಿಗೆ ಇಲ್ಲ ಅಂದ್ರು. ಈ ಅಸತ್ತು ಸತ್ತು ಭಾವ ಅಭಾವ ಈ ಎರಡನ್ನೂ ಹೇಳ್ತಾ ಇದ್ದಾರೆ. ಅಂದರೆ ಯಾವುದಾದರೆ ಅಸತ್ತಾಗಿರುತ್ತೋ ಅದಕ್ಕೆ ಯಾವಾಗೂ ಇರೋದು ಎಂಬುದಿಲ್ಲ, ಅಸತ್ಯ ಯಾವುದು? ಕಾರ್ಯ. ಮಹತ್ತತ್ವದಿಂದ ಅಹಂಕಾರ ತತ್ವ ಬಂತು, ಅದು ಇದೆ ಇವಾಗ. ಪ್ರಳಯ ಕಾಲದಲ್ಲಿ ಹೋಗಿಬಿಡುತ್ತೆ. ದೊಡ್ಡ ರೂಪದಿಂದ ಇದೆ ಅಹಂಕಾರ ತತ್ವ ಇಲ್ಲ ಅಂದರೆ ಯಾವಾಗೂ ಇರೋದು ಎಂಬುದು ಕಾರ್ಯಕ್ಕೆ ಇಲ್ಲ, ಕಾರಣಕ್ಕೆ ಇದೆ. ಸೂಕ್ಷ್ಮ ಪ್ರಕೃತಿ ಯಾವಾಗೂ ಇದೆ, ಅದರಿಂದ ಬಂದ ಕಾರ್ಯಗಳಿಗೆ ಯಾವಾಗೂ ಇರುವುದು ಇಲ್ಲ. ಆವಾಗ ಪ್ರಶ್ನೆ ಬಂತು, ಈ ಸೂಕ್ಷ್ಮ ಪ್ರಕೃತಿಯಾದರೂ ಕೂಡ ತಾನಾಗಿ ಇರಬಲ್ಲದ? ಏನೋ ಪ್ರಶ್ನೆ ಮಾಡ್ತಾರೆ ನೋಡಿ. ತಾನಾಗಿ ಇರ್ಲಿಕ್ಕಾಗುತ್ತಾ ಅಂದ್ರೆ ಅದರೊಳಗೆ ನಾನಿದ್ರೇನೆ ಅದಕ್ಕಿರ್ಲಿಕ್ಕಾಗತ್ತೆ ಅಂತ. ಇವಾಗ ಬಿಡಿಸಿ ಹೇಳ್ತೇನೆ, ಅರ್ಥ ಆಗ್ಬಿಡುತ್ತೆ. ಗಡಿಗೆ ತಯಾರಾಗಬೇಕು. ಗಡಿಗೆ ತಯಾರಾಗಬೇಕಾದ್ರೆ ಏನೇನು ಬೇಕು? ಮಣ್ಣು ಬೇಕು. ನೀವೆಲ್ಲ ಮಾಡಿದವರಲ್ವಾ, ನೋಡಿದವರು ಹೌದಾನೆ. ಮಣ್ಣು ಬೇಕು, ನೀರು ಬೇಕು, ಇನ್ನೇನ್ ಬೇಕು? ಚಕ್ರ ಬೇಕು, ದಂಡ ಬೇಕು, ಮಾಡೋನು ಬೇಕು, ಕುಂಬಾರ ಬೇಕು. ಅವನೇನ್ ಮಾಡುತ್ತಾನೆ? ಮಣ್ಣು ನೀರು ಸೇರಿಸಿ ಆ ಚಕ್ರ ತಿರುಗಿಸ್ತಾ, ದಂಡದಿಂದ ತಿರುಗಿಸ್ತಾ ತಾನು ಗಡಿಗೆ ಮಾಡುತ್ತಾನೆ. ಚೆನ್ನಾಗಿದೆ, ಗಡಿಗೆ ತಯಾರಾಯಿತು. ಗಡಿಗೆ ತಯಾರಾಗ್ಲಿಕ್ಕೆ ಏನೇನು ಕಾರಣ? ಪಟ್ಟಿ ದೊಡ್ಡದು ಬಂತು. ಆ ಪಟ್ಟಿಗಳಲ್ಲಿ ಎರಡು ಕಾರಣಗಳು ಬರ್ತಾ ಇವೆ. ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ. ಅದರಲ್ಲಿ ಮಣ್ಣು ಮಡಕೆಗೆ ಕಾರಣ ಹೌದಾ, ಹಾಗೆ ನೀರು ಮಡಕೆಗೆ ಕಾರಣ. ಅದು ಎರಡು ಒಂದೇ ಅಲ್ಲಾಗುತ್ತೆ. ಈ ಚಕ್ರ, ದಂಡ, ಕುಂಬಾರ, ಕಾಲ, ಅದೃಷ್ಟ ಇವೆಲ್ಲ ನಿಮಿತ್ತ ಕಾರಣಗಳು. ಕುಂಬಾರ ಇಲ್ಲಂಗಿದ್ರೆ ಗಡಿಗೆ ಇಲ್ಲ, ಅವನು ದಂಡ ಇಲ್ಲದಂಗಿದ್ರು ಗಡಿಗೆ ಇಲ್ಲ, ಚಕ್ರ ಇಲ್ಲದಿದ್ರು ಗಡಿಗೆ ಇಲ್ಲ ಹೌದಾ, ಮಣ್ಣಿಲ್ಲದಿದ್ರು ಗಡಿಗೆ ಇಲ್ಲ, ನೀರಿಲ್ಲಂಗಿದ್ರು ಗಡಿಗೆ ಇಲ್ಲ, ಯಾವುದಿಲ್ಲಂಗಿದ್ರು ಗಡಿಗೆ ಇಲ್ಲ. ಆದರೆ ಈ ಕಾರಣಗಳಲ್ಲಿ ಬೇರು ಬೇರೆ ಯಾವುದು ಅಂದ್ರೆ, ಮಣ್ಣು ತಾನೇ ಗಡಿಗೆ ಆಗುತ್ತೆ, ಕುಂಬಾರ ತಾನೇ ಗಡಿಗೆ ಆಗಲ್ಲ. ಗಡಿಗೆ ಮಾಡ್ತಾನಷ್ಟೇ, ತಾನೇ ಗಡಿಗೆ ಶೇಪಲ್ಲಿ ಕೊಡ್ತಾನ ಇಲ್ಲಲ್ಲ, ಅಂದ್ರೆ ಗಡಿಗೆ ಕುಂಬಾರ ಆಗಲ್ಲ ಅಂತ. ಹಾಗೆ ಇಡೀ ಜಗತ್ತೇ ಗಡಿಗೆ, ಪ್ರಕೃತಿಯೇ ಮಣ್ಣು, ನೀರ್ಯಾವುದ್ರಿ ಹೇಳಿ? ನೀರ್ಯಾವುದು ಗೊತ್ತೇ ಆಗಿಲ್ಲ ನೋಡಿ. ಜಗತ್ತೇ ಗಡಿಗೆ ಆದರೆ, ಪ್ರಕೃತಿಯೇ ಮಣ್ಣಾದರೆ, ಸೂಕ್ಷ್ಮ ಪ್ರಕೃತಿ ನೀರು, ಅದರಲ್ಲಿ ಉಪಚಯ ಆದಂತಹ ಪ್ರಕೃತಿ ಮಣ್ಣು, ಅದರಲ್ಲಿ ನೀರು ಮಣ್ಣು ಬಂತು. ಈ ಚಕ್ರ ಕಾಲ, ಕಾಲ ಚಕ್ರ, ಅದನ್ನು ನಡೆಸುವ ದಂಡ ಯಾವುದು? ಮೇರುದಂಡ. ಮೇರು ಪರ್ವತವೇ ದಂಡ, ಹಾಗೆ ಚಕ್ರ ದೇವರೇ ಕುಂಬಾರ. ಇಡೀ ಜಗತ್ತು ತಯಾರಾಗ್ತಾ ಇದೆ ಇಲ್ಲಿ. ಇದೆಲ್ಲ ಬಿಡೋಣ, ಮತ್ತೆ ತಲೆ ಕೆಡಿಸ್ಕೋಬೇಡಿ ಅದರಲ್ಲಿ. ಮತ್ತೆ ಹೇಗೆ ಹೇಗೆ ಅನ್ನತ್ತ ಮತ್ತ ಏಳು ದಿವಸ ಅಲ್ಲ, ಏಳು ವರ್ಷ ಆದರೂ ಹೇಳಬೇಕದನ್ನ. ಒಳಗಿನ ಪದಾರ್ಥಗಳ ಪರಿಚಯ ಮಾಡಿಕೊಟ್ರೆ ಅಲ್ಲಿಗೆ ಬೇಡ, ಬೇರೆಗೆ ಹೋಗೋಣ. ಏನು ಹೋಗೋಣ ಅಂದ್ರೆ, ಈಗ ಕುಂಬಾರ ಇದ್ದಾನೆ. ಕುಂಬಾರ ಇಲ್ಲದಿದ್ರೆ ಗಡಿಗೆ ಆಗಲ್ಲ ಹೌದು, ನಮಗೆ ಗೊತ್ತು. ಆದರೆ ಕುಂಬಾರ ಆ ಚಕ್ರದೊಳಗೆ ತೂರಿ ಚಕ್ರ ಚೆನ್ನಾಗಿರುವಂತೆ ಮಾಡ್ತಾನ ಇಲ್ಲ? ಆ ಕೋಲಲ್ಲಿ ತೂರಿ ಕೋಲ್ ಚೆನ್ನಾಗಿರುವಂತೆ ಮಾಡ್ತಾನ ಇಲ್ಲ? ಮಣ್ಣಿನಲ್ಲಿ ತೂರಿರ್ತಾನ ಕುಂಬಾರ ಇಲ್ಲ? ನೀರಲ್ಲಿ ತೂರಿರ್ತಾನ ಇಲ್ಲ? ಆದ ಮಡಕೆಯಲ್ಲಿ ಇರ್ತಾನ ಇಲ್ಲ? ಎಲ್ಲದಕ್ಕೂ ಸಪರೇಟ್ ಹಾಕೋತಿರ್ತಾನೆ ಈ ಕುಂಬಾರ. ಹಾಗಲ್ಲ ಅಂದ್ರು, ದೇವ ಇಡೀ ಪ್ರಕೃತಿಯಲ್ಲಿ ಮಣ್ಣಲ್ಲಿ ತೋರ್ಕೊಂಡಿದ್ದಾನೆ. ಹಾಗೆ ಅಲ್ಲಿ ನಿಜವಾದ ನೀರು ಯಾವುದು ಅಂದ್ರೆ ದೇವರ ಇಚ್ಛಾ.
ಇಚ್ಛಾ ಬರ್ತಾ ಇದೆ. ಆ ಮಣ್ಣನ್ನೇ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮಣ್ಣು ಮಡಕೆ ಆಯಿತು, ಮಣ್ಣು ಮಡಕೆ ಆಯಿತು, ನೀರು ಸೇರಿತು. ಸೇರಿದರೆ ಮಣ್ಣಿಗೆ ಚೆನ್ನಾಗಿ ಜಿಗಟು ಬರುವಂತೆ ಮಾಡಿ ಗಡಿಗೆ ಆಗುವಂತೆ ಮಾಡಿತು. ಗಡಿಗೆ ಆದ್ಮೇಲೆ ನೀರಿರತ್ತ? ಒಣಗೇ ಹೋಗುತ್ತೆ. ಒಣಗಿಸ್ತಾರೆ ಯಾವುದರ ಹಾಗೆ? ಕುಂಪಡಿಯಲ್ಲಿ ಚೆನ್ನಾಗಿ ನೀರು ಹೋಗುವಂತೆ ಮಾಡಿದೆ. ನೀರಿದ್ರೆ ಗಡಿಗೆ ಆಗಲ್ಲದು. ನೀರೇನಾಯಿತು? ಒಳಗೆ ಇದ್ದು ಗಡಿಗೆ ಆಗಲಿಕ್ಕೆ ಕಾರಣ ಆಗಿ ಹೊರಟೋಯಿತು. ಹೌದ್ ತಾನೆ? ಅದರಲ್ಲಿ ಮಣ್ಣು ಮಾತ್ರ ಗಡಿಗೆ ಆಗಿ ಉಳಿಯಿತು. ಹಾಗೆ ಇಡೀ ಜಗತ್ತು ಸೂಕ್ಷ್ಮ ಪ್ರಕೃತಿ, ಜಡ ಪ್ರಕೃತಿ, ಈ ಎರಡೂ ಕೂಡ ಇದ್ರೆ ಅದರೊಳಗೆ ಭಗವಂತನ ಇಚ್ಛಾ ತಾನೇ ಒಳಗೆ ಇದ್ದು ಗಡಿಗೆ ಆಗುವಂತೆ ಮಾಡುತ್ತೆ. ಗಡಿಗೆ ತಾನಲ್ಲ, ಗಡಿಗೆಗೆ ಎಕ್ಸಿಸ್ಟೆನ್ಸ್ ಕೊಡುತ್ತೆ. ಹಾಗೆ ಸೂಕ್ಷ್ಮ ಪ್ರಕೃತಿಯಲ್ಲಿ ಕುಂಬಾರ ಹೇಗೆ ಮಣ್ಣಿನಲ್ಲಿದ್ದು ಮಣ್ಣಿರುವಂತೆ ಮಾಡಲ್ಲವೋ, ದೇವ ಈ ಎಲ್ಲಾ ಪ್ರಕೃತಿಯಲ್ಲಿ ತಾನೇ ಇರ್ತಾನೆ, ಪ್ರಕೃತಿ ಇರುವಂತೆ ಮಾಡುತ್ತಾನೆ. ಕಾಲಚಕ್ರದಲ್ಲಿ ತಾನೇ ಇರ್ತಾನೆ, ಅದನ್ನು ಇರುವಂತೆ ಮಾಡುತ್ತಾನೆ. ಎಲ್ಲಾ ಕಾರಣಗಳಲ್ಲಿ ಮುಖ್ಯ ಕಾರಣ ಇವನೇ. ಅದಕ್ಕೆ ದಾಸರಾಯನ ಶಬ್ದ ಒಂದು ಬರುತ್ತೆ, ಮುಖ್ಯ ಕಾರಣ ವಿಷ್ಣುವೇ ಸ್ವತಂತ್ರ ಅಂತಾರೆ. ಆ ಏನು ಮುಖ್ಯ ಕಾರಣ ಅಂತ ಶಬ್ದದ ಅರ್ಥ ಏನ್ರಿ ಅಂದ್ರೆ, ಇದು ಒಂದು ಎಲ್ಲ ಜಗತ್ತು ತಯಾರಾಗಲಿಕ್ಕೆ ಎಲ್ಲಾ ಕಾರಣಗಳೇ, ಅದರೊಳಗೆ ಸ್ವಾಮಿ ಇಲ್ಲದಿದ್ರೆ ಯಾವುದೂ ಕಾರಣ ಅಲ್ಲ. ಅದಕ್ಕೆ ಎಕ್ಸಿಸ್ಟೆನ್ಸ್ ಪವರ್ ಕೊಡೋದೇ ನಮ್ಮ ಸ್ವಾಮಿ, ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳುತ್ತಾರೆ. ಅದಕ್ಕೆ ತತ್ವದರ್ಶಿ ಬಿಹಿ, ಈ ಎಲ್ಲ ಪದಾರ್ಥಗಳಿಗೂ ಕೂಡ ದೃಷ್ಟೋ ಅಂತಃ, ಅವೆಲ್ಲ ಜಗತ್ತಿಗೆ ಕಾರಣ ಆಗೋದು ಎಷ್ಟಿದೆ? ಒಂದು ಎಂಡ್ ಬರ್ತಾ ಇದೆ. ಎಲ್ಲಿ? ಅವು ಇದ್ರೆ ತಾನೇ ಜಗತ್ತು ಕಟ್ಟಲಿಕ್ಕೆ ಉಪಯೋಗ ಆಗುತ್ತೆ. ಅದು ಇರಬೇಕು ಎಂಬ ಕೊನೆ ಬಂದಾಗ ಅಲ್ಲಿ ನಾನಿದ್ದೇನೆ, ನನ್ನಿಂದ ಎಲ್ಲ ಇವೆ. ಈ ತತ್ವಜ್ಞಾನಿಗಳು ನೋಡುತ್ತಾರಲ್ಲ, ಇದರಿಂದ ಇದಕ್ಕೆ ಕಾರಣ, ಅದರಿಂದ ಇದು ಬಂತು, ಇದರಿಂದ ಅದು ಬಂತು ಅಂತ ಲೆಕ್ಕ ಹಾಕ್ತಾರಲ್ಲ, ಹಾಕೋ ಕಾಲಕ್ಕೆ ಹೊರಗಿನವರು ನನ್ನ ಬಿಟ್ಬಿಡ್ತಾರೆ, ಎಲ್ಲ ಕೊಲಾಪ್ಸ್ ಆಗುತ್ತೆ. ತತ್ವಜ್ಞಾನಿಗಳು ನನ್ನನ್ನ ನೋಡುತ್ತಾರಯ್ಯ, ಇಡೀ ಜಗತ್ತನ್ನ ಕಟ್ಟಲಿಕ್ಕೆ ಕಾರಣ ನಾನೇ, ಮಣ್ಣಲ್ಲೂ ನಾನೇ, ನೀರಲ್ಲೂ ನಾನೇ, ಕೋಲಲ್ಲೂ ನಾನೇ, ದಂಡದಲ್ಲೂ ನಾನೇ, ಎಲ್ಲದಲ್ಲೂ ನಾನೇ. ಎಲ್ಲ ನಾನಲ್ಲ, ಎಲ್ಲದಲ್ಲೂ ನಾನೇ. ಎಲ್ಲ ನಾನಲ್ಲ, ನಾನು ಬೇರೆ, ಎಲ್ಲದರೊಳಗೆ ಇದ್ದೀನಿ, ಎಲ್ಲದರಿಂದ ಎಲ್ಲ ಕಾರ್ಯ ಮಾಡಿಸ್ತಾ ಇದ್ದೀನಿ, ನನ್ನ ತಿಳ್ಕೋ, ಉದ್ಧಾರ ಆಗ್ತೀಯ. ಇಷ್ಟು ಅರ್ಜುನನಿಗೆ ಹೇಳಿದ್ದು. ಆವಾಗ ನಮ್ಮ ಪ್ರಶ್ನೆ ಒಂದು ಉಳಿಯುತ್ತೆ, ಏನಂತ ಕೃಷ್ಣ ಏನೋ ಚೆನ್ನಾಗಿ ಹೇಳಿದ,